ಟೀಕಾರಾಯರು ಪ್ರಮಾಣ ಪದ್ಧತಿ ಗ್ರಂಥವನ್ನು ಮಾಡಲಿಕ್ಕೆ ಕಾರಣ ಏನು ಅನ್ನೋದನ್ನು ಹೇಳ್ತಾ ಇದ್ ಬಂದೆ. ಸೊ ಇದು ಪ್ರಮಾಣ ಲಕ್ಷಣಕ್ಕೆ ಪೂರ್ವಭಾವಿಯಾಗಿರುವಂತಹದ್ದು. ಅದನ್ನು ತಿಳ್ಕೊಳ್ಳುವುದು ಮೂರ್ಖವಾಗಿ ಪ್ರಮಾಣ ಲಕ್ಷಣವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸುಲಭವಾಗುತ್ತೆ. ಅಂದ್ರೆ ಪ್ರಮಾಣಗಳಂದ್ರೆ ಏನು, ಪ್ರಮಾಣ ಪದ್ಧತಿಯನ್ನು ಹೇಳ್ತಾ ಇದ್ದೀನಿ ಅಂತೇಳಿ ಮಂಗಳಾಚರಣದಲ್ಲಿ ಟೀಕಾರಾಯರು ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿ ಹೇಳಿದಂತಹ ಮಂಗಳಾಚರಣ ಶ್ಲೋಕವನ್ನು ನಾವು ನೋಡಿದ್ದೀವಿ. ಅದರಲ್ಲಿ ನೋಡಿದಾಗ ಅಲ್ಲಿ ಹೇಳುವಂತಹ ಮಾತು, ಪ್ರಣಮ್ಯ ಚರಣಾಂಬೋಧ ಯುಗಳಂ ಕಮಲಾಪತೇ ಪ್ರಮಾಣ ಪದ್ಧತಿ ಕುರ್ಮಃ ಬಾಲಾನಾಂ ಬೋಧಿಸುತ್ತೆ ಅಂತ ಹೇಳಿದಾಗ ಅನುಬಂಧ ಚತುಷ್ಟಯವನ್ನು ವಿಷಯ ಅದೇ ವಿಧವಾಗಿ ಅಧಿಕಾರಿ ಪ್ರಯೋಜನ ಮತ್ತು ಸಂಬಂಧಗಳನ್ನು ನೋಡಿದ್ದೀವಿ. ಅದಾದ ಮೇಲೆ ಪ್ರಮಾಣ ಪದ್ಧತಿ ಅಂದ್ರೆ ಪದ್ಧತಿ ಅಂತ ಹೇಳಿದರೆ ಉದ್ದೇಶ, ಈ ಗ್ರಂಥದ ಉದ್ದೇಶವೇನು, ಪ್ರಮಾಣಗಳ ಉದ್ದೇಶವೇನು, ಈ ಪ್ರಮಾಣಗಳ ಸಾಮಾನ್ಯ ಲಕ್ಷಣವೇನು, ಆ ಪ್ರಮಾಣಗಳ ವಿಭಾಗವೇನು, ಅದರ ವಿಶೇಷ ಉದ್ದೇಶವೇನು ಅಂತೇಳಿ ವಿಶೇಷ ಲಕ್ಷಣಗಳು, ಅದರ ಪರೀಕ್ಷೆ, ಅದನ್ನು ಅನಲೈಸ್ ಮಾಡುವುದು ಇತ್ಯಾದಿ ಮುಂತಾದಂತಹ ಎಲ್ಲ ವಿಷಯಗಳನ್ನು ಆ ಪದ್ಧತಿ ಅನ್ನುವ ಶಬ್ದ ತಿಳಿಸಿಕೊಡುತ್ತೆ. ಆ ಪದ್ಧತಿ, ಆ ರೀತಿ ಯಾವ ಗ್ರಂಥದಲ್ಲಿ ಇದೋ ಆ ಗ್ರಂಥವನ್ನು ನಾನು ರಚನೆ ಮಾಡ್ತಾ ಇದ್ದೀನಿ. ಸಾಮಾನ್ಯ ಜನರಿಗೆ ಅಂದ್ರೆ ಸ್ವಲ್ಪ ಶಾಸ್ತ್ರ ಪರಿಚಯ ಇದೆ, ಆದರೆ ಪ್ರಮಾಣಗಳ ತಿಳುವಳಿಕೆ ಸರಿಯಾಗಿ ಇಲ್ಲದೆ ಇರುವವರಿಗೆ ತಿಳಿಸಿಕೊಡುವುದಕ್ಕಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಅವರ ಭಾವದೀಪೆಯಲ್ಲಿ ಲಕ್ಷ್ಮೀನಾರಾಯಣನತ್ವ ತಥಾ ಮಧ್ವಾರಿ ದೇಶಕಾನ್ ಪ್ರಮಾಣ ಪದ್ಧತಿ ಭಾವ ದೀಪಂ ಕುರಿಯಾಂ ಯಥಾಮತಿ ಅಂತೇಳಿ ಆ ಪ್ರಮಾಣ ಪದ್ಧತಿಯನ್ನು ಟೀಕೆ ಟಿಪ್ಪಣಿ ರೂಪದಲ್ಲಿ ತಿಳಿಸಿಕೊಡ್ತೀನಿ ಅಂತೇಳಿ ಆ ರಾಘವೇಂದ್ರ ಸ್ವಾಮಿಗಳವರು ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ನಾವು ಮೊದಲನೆಯದಾಗಿ ಅವರು ಪ್ರಮಾಣ ಪದ್ಧತಿಯನ್ನು ತಿಳಿಸಿಕೊಡುವಾಗ ಗ್ರಂಥಾರಂಭಣ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ ಟೀಕಾರಾಯರು. ಯಾಕೆ ಈ ಗ್ರಂಥ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಯದ್ಯಪಿ ಭಗವತ್ ಪಾದೈಹಿ ಏವ ಪ್ರಮಾಣ ಲಕ್ಷಣಾಧಿಕಂ ಅಭಿಹಿತಂ ತಥಾಪಿ ಗಂಭೀರಯಾವಾತ ಶಾಸ್ತ್ರೇ ವಿಕ್ಷಿಪ್ಯ ವರ್ಣಿತಂ ನ ಮಂದೈಹಿ ಶಕ್ಯತೆ ಸುಖೇನ ಬೋದ್ಧುಂ ಇತಿ ತದರ್ಥಂ ಇದಂ ಪ್ರಕರಣಂ ಆರಭ್ಯತೆ ಅಂತೇಳಿ ಭಗವತ್ಪಾದರು ಅಂದ್ರೆ ಮಧ್ವಾಚಾರ್ಯರು ಪ್ರಮಾಣ ರಕ್ಷಣ ಮುಂತಾದ ಗ್ರಂಥಗಳನ್ನು ಕೂಡ ಅದು ಬಹಳ ಗಂಭೀರವಾಗಿದೆ, ಆಳವಾಗಿದೆ, ಅದನ್ನು ಶಾಸ್ತ್ರಗಳಲ್ಲಿ ಬಹಳ ವಿಕ್ಷೇಪವಾಗಿ ಅಂದ್ರೆ ತುಂಬಾ ಗಾಢವಾಗಿ ಇರುವಂತಹ ಪಂಡಿತವಾಗಿರುವಂತಹದ್ದು, ಅದು ಸಾಮಾನ್ಯ ಜನರಿಗೆ ಅರ್ಥವಾಗೋದಿಲ್ಲ. ಆದ್ದರಿಂದ ನಮ್ಮಂದೈಹಿ ಶಕ್ಯತೆ ಸುಖೇನ ಬೋದ್ಧುಂ, ಅದು ಸುಲಭವಾಗಿ ಅರ್ಥವಾಗುವುದಲ್ಲ. ಅದಕ್ಕಾಗಿ ಅವರಿಗೆ ಸುಲಭವಾಗಿ ಅರ್ಥವಾಗುವುದಕ್ಕಾಗಿ ಈ ಗ್ರಂಥವನ್ನು ನಾನು ರಚನೆ ಮಾಡ್ತಾ ಇದ್ದೀನಿ ಅಂತೇಳಿ ಈ ಗ್ರಂಥ ರಚನೆ ಮಾಡಲಿಕ್ಕೆ ಅದರ ಕಾರಣವೇನು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಲಕ್ಷಣ ಸ್ವರೂಪ ವಿವರಣವನ್ನು ಮಾಡ್ತಾ ಇದ್ದಾರೆ. ಈ ಪ್ರಮಾಣ ಲಕ್ಷಣ ಅಂದರೆ ಪ್ರಮಾಣ ಲಕ್ಷಣ ಇದು ಆಚಾರ್ಯರು ಮಾಡಿದಂತಹ ಗ್ರಂಥ. ಅದರಲ್ಲಿ ಇರುವ ಎರಡು ಶಬ್ದಗಳು ಪ್ರಮಾಣ ಲಕ್ಷಣ ಅನ್ನುವ ಶಬ್ದಗಳು. ಲಕ್ಷಣ ಅಂದ್ರೆ ಏನು ಅಂತ ಮೊದಲು ವಿವರಣೆಯನ್ನು ಮಾಡಿ ಆಮೇಲೆ ಪ್ರಮಾಣ ಅಂದ್ರೆ ಏನು ಅಂತ ವಿವರಣೆ ಮಾಡ್ತಾರೆ ಟೀಕಾರಾಯರು. ಸೊ ಲಕ್ಷಣ ಅಂತ ಹೇಳಿದೆ, ಲಕ್ಷಣ ಅಂದ್ರೆ ಏನು ಅಂತ ಹೇಳಿದ್ರೆ ಆ ಲಕ್ಷಣವನ್ನು ವಿವರಣೆ ಮಾಡುವುದಕ್ಕಾಗಿ ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತಿಯ ವರ್ತತೆ ನ ವರ್ತತೆ ಅನ್ಯತ್ರ ಸದ್ಧರ್ಮ ಲಕ್ಷಣಮಿತ್ಯುಚ್ಯತೆ ಅಂತ ಹೇಳಿ ಲಕ್ಷಣದ ಡೆಫಿನಿಷನ್ ಕೊಡ್ತಾ ಇದ್ದಾರೆ. ಲಕ್ಷಣ ಅಂತ ಹೇಳಿದರೆ ಯಾವ ಧರ್ಮವಾದರೆ, ಯಾವ ಗುಣಗಳಾದರೆ, ಯಾವ ಪ್ರಾಪರ್ಟೀಸ್ ಆದರೆ, ಲಕ್ಷ್ಯೇ, ಲಕ್ಷ್ಯ ಅಂದ್ರೆ ನಮ್ಮ ಗುರಿ, ಟಾರ್ಗೆಟ್, ನಾವು ಯಾವುದರ ಬಗ್ಗೆ ತಿಳಿಯಬೇಕಂತ ಪ್ರಯತ್ನ ಮಾಡ್ತಿದ್ದೀವೋ ಅದು ಲಕ್ಷ್ಯ. ಆ ಲಕ್ಷ್ಯದಲ್ಲಿ ವ್ಯಾಪ್ತಿಯ ವರ್ತತೆ ಅಂದ್ರೆ ಎಲ್ಲ ಲಕ್ಷ್ಯ ವಸ್ತುಗಳಲ್ಲಿಯೂ ಇರುವಂತಹ ಧರ್ಮ ಯಾವುದಿದೋ ನ ವರ್ತತೆ ಅನ್ಯತ್ರ ಲಕ್ಷ್ಯ ಇತರವಾದ ಅಂದ್ರೆ ಲಕ್ಷ್ಯವಾಗದೇ ಇರುವ ವಸ್ತುಗಳಲ್ಲಿ ಯಾವುದು ಇರುವುದಿಲ್ಲವೋ ಆ ಧರ್ಮವನ್ನು ಲಕ್ಷಣ ಅಂತ ಕರಿತೀವಿ ಅಂತೇಳಿ ಲಕ್ಷಣ ಸೆಟ್ ಥಿಯರಿ ಕಾನ್ಸೆಪ್ಟ್ ನಲ್ಲಿ ತಗೊಂಡ್ರೆ ಲಕ್ಷ್ಯ ಅನ್ನೋದು ಒಂದು ಸೆಟ್ ಕಲಿಸಿಕೊಂಡರೆ ಆ ಲಕ್ಷ್ಯದ ಧರ್ಮಗಳನ್ನು ತಿಳಿಸುವಂತಹದ್ದು ಈ ಧರ್ಮ ಇರುವ ವಸ್ತುಗಳು ಅಂತ ಇನ್ನೊಂದನ್ನು ಸೆಟ್ ಮಾಡಿದ್ರೆ ಈ ಎರಡು ಸೆಟ್ಸ್ ಐಡೆಂಟಿಕಲ್ ಆಗಿರುತ್ತೆ. ಅಂದರೆ ಇದಕ್ಕೆ ಉದಾಹರಣೆಯನ್ನು ಕೊಡುವಾಗ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಏನು ಅಂತ ಹೇಳಿದರೆ ಆಕುಳು ಆ ಗೋವುಗಳನ್ನು ಡಿಫೈನ್ ಗೋವು ನಮ್ಮ ಲಕ್ಷ್ಯ ಗೋವುಗಳಂದ್ರೆ ಏನು ಅಂತ ಇದೊಂದು ಟ್ರಿವಿಯಲ್ ಎಕ್ಸಾಂಪಲ್ ಬಹಳ ಸರಳವಾದ ಉದಾಹರಣೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಕಾನ್ಸೆಪ್ಟ್ಸ್ ಆರ್ ಕಾಂಪ್ಲೆಕ್ಸ್ ಸೊ ಆದ್ದರಿಂದ ಆ ಕಷ್ಟವಾದ ವಿಷಯಗಳನ್ನು ತಿಳಿಸಿಕೊಡುವುದಕ್ಕೆ ಉದಾಹರಣೆ ಸಿಂಪಲ್ ಆಗಿದ್ದರೆ ಕಷ್ಟವಾದ ವಿಷಯಗಳು ಚೆನ್ನಾಗಿ ಗೊತ್ತಾಗುತ್ತೆ. ಅದಕ್ಕಾಗಿ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಗೋವು ಅನ್ನುವ ಲಕ್ಷ್ಯ ಇದ್ದರೆ ಆ ಎಲ್ಲ ಗೋವುಗಳಲ್ಲಿಯೂ ಇರುವ ಒಂದು ಪ್ರಾಪರ್ಟಿ ಗೋವುಗಳಾಗದೇ ಇರುವುದರಲ್ಲಿ ಇಲ್ಲಿ ಇರಬಾರದು ಅಂಥ ಪ್ರಾಪರ್ಟಿ ಯಾವುದು ಅದನ್ನು ಲಕ್ಷಣ ಅಂತ ಕರೀತಾರೆ ಅಂತ ಹೇಳಿ. ಉದಾಹರಣೆಗೆ ಸಾಸ್ನಾರಿ ಮತ್ವ ಅಂತೆ ಅಂದ್ರೆ ಗಂಗೆ ತೊಗಳು, ಆ ಹ್ಯಾಂಗಿಂಗ್ ನೆಕ್ ಇರುತ್ತಲ್ಲವ, ಜ್ಯೂಲ್ಯಾಪ್ ಅಂತೀವಿ, ಆ ಗಂಗೆ ತೊಗಳು ಇರುವ ಪ್ರಾಣಿಗಳಿಗೂ ಎಲ್ಲವೂ ಗೋವುಗಳು ಅಂತ ನಿರ್ವಚನ ಕೊಟ್ರಿ. ಅಂದ್ರೆ ಈ ಲಕ್ಷಣ ಇದಕ್ಕೆ ಲಕ್ಷಣ ಅಂದ್ರೆ ಗೋವಿನ ಲಕ್ಷಣ ಗಂಗೆ ತೊಗಳು ಇರುವುದು. ಅಲ್ಲಿ ಸಾಸ್ನ ಅಂದ್ರೆ ಗಂಗೆ ತೊಗಳು, ಡ್ಯೂಲ್ಯಾಪ್ ಆದಿ ಅಂತ ಶಬ್ದ ಮಾಡಿ ಅಂದ್ರೆ ಇದು ಒಂದೇ ಅಲ್ಲ, ಅಂದ್ರೆ ಲಕ್ಷಣ ಅನ್ನುವುದು ಒಂದೇ ಇರಬೇಕಂತ ಇಲ್ಲ. ಗೋತ್ವ ಅನ್ನೋದು ಒಂದು ಲಕ್ಷಣ. ಈ ವಿಧವಾಗಿ ಲಕ್ಷಣ ಅಂತ ಹೇಳಿದರೆ ಎಲ್ಲ ಗೋವುಗಳಲ್ಲಿ ಇರಬೇಕು, ಗೋವುಗಳಾಗದೆ ಇರುವುದರಲ್ಲಿ ಇರಬಾರದು. ಆದ್ದರಿಂದ ಅದನ್ನು ತಿಳಿಸಿಕೊಟ್ಟಿದ್ದಾರೆ ಸಾಸ್ನಾದಿಮತ್ವ ಅಂತ ಹೇಳಿ, ಗಂಗೆ ತೊಗಳುಳ್ಳ ಪ್ರಾಣಿಗಳು ಅಂತ ಹೇಳಿ ಒಂದು ಉದಾಹರಣೆಯ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ನಾವು ಮುಂಚಕ್ಕೆ ಹೋಗ್ತಾ ಇನ್ನು ಆ ಲಕ್ಷಣಗಳನ್ನು ಹೇಗೆ ಅವ್ಯಾಪ್ತಿ ಅತಿವ್ಯಾಪ್ತಿ ಇತ್ಯಾದಿಗಳನ್ನು ನೋಡ್ತಾ ಬಂದ್ವಿ. ಯಥಾಹೋ ಗೋಹೋ ಸಾಸ್ನಾದಿಮತ್ವ ತದ್ದಿ ಗೋಷು ಸರ್ವತ್ರ ಅಸ್ತಿ ನಾಸ್ತಿ ಚ ಅಗೋಷು ಅನ್ಯಥಾಭೂತಂ ತು ಅಲಕ್ಷಣಂ ಅಂತೇಳಿ. ಗೋವುಗಳಲ್ಲಿ ಸಾಸ್ನಾದಿಮತ್ವ ಗಂಗೆ ತೊಗೊಳ್ಳಿ ಇದೆ ಅಂದ್ರೆ ಅದು ಎಲ್ಲ ಗೋವುಗಳಲ್ಲಿಯೂ ಇದೆ. ಗೋವುಗಳಾಗದೆ ವಸ್ತು ಯಾವುದರಲ್ಲಿ ಕೂಡ, ಕುದುರೆ ನಾಯಿ ಇತ್ಯಾದಿ ಇತರ ಪ್ರಾಣಿಗಳಾಗಲಿ ಜಡವಸ್ತುಗಳಾಗಲಿ ಯಾವುದರಲ್ಲಿ ಕೂಡ ಆ ಗಂಗೆ ತೊಗೊಳ್ಳಿರುವುದು ಅನ್ನುವ ಲಕ್ಷಣವಿಲ್ಲ. ಆದ್ದರಿಂದ ಅದು ಲಕ್ಷಣವಾಯಿತು. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಅ ಲಕ್ಷಣ. ಸೊ ಸಾಸ್ನ ಇರುವುದು, ಗಂಗೆ ತೊಗೊಳು ಇರುವುದು ಅನ್ನುವುದು ಒಂದು ಲಕ್ಷಣ. ಮತ್ತೆ ಅನ್ಯಥಾಭೂತಂ ಅಂದ್ರೆ ಈ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗದೇ ಇರುವುದು. ಯಾವ ಪ್ರಾಪರ್ಟಿ ಎಲ್ಲ ಲಕ್ಷ್ಯಗಳಲ್ಲಿಯೂ ಇದ್ದು ಲಕ್ಷ್ಯ ಇತರ ವಸ್ತುಗಳಲ್ಲಿ ಇಲ್ಲದೇ ಇರುವುದು ಯಾವುದಿದೆ ಇರುವುದು ಅದು ಲಕ್ಷಣ ಆಗುತ್ತೆ. ಅದು ಆ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗದೇ ಇದ್ದರೆ ಅದನ್ನು ಅಲಕ್ಷಣ ಅಂತ ಕರೀತಾರೆ. ಅಲಕ್ಷಣ ಅಂತ ಹೇಳಿದ್ರೆ ಅವಲಕ್ಷಣ ಅಂತ ನಾವು ಪ್ರಯೋಗ ಮಾಡ ಅದಲ್ಲ. ಅಲಕ್ಷಣ ಅಂತ ಹೇಳಿದರೆ ಲಕ್ಷಣವಾಗದೇ ಇರುವುದು, ಅಂದ್ರೆ ಲಕ್ಷಣದ ಡೆಫಿನಿಷನ್ ಸ್ಯಾಟಿಸ್ಫೈ ಮಾಡದೇ ಇರುವುದು ಅಲಕ್ಷಣ. ಉದಾಹರಣೆಗೆ ತತ್ವಿಧ ಮೂರು ವಿಧವಾದ ಲಕ್ಷಣಗಳಿದೆ ಅಂತ ಹೇಳಿ ಅಲ್ಲಿ ಹೇಳ್ತಾ, ಎಲ್ ಲಕ್ಷ್ಯ ಸರ್ವಥಾ ನ ವರ್ತತೆ ಯಥಾ ಗೋಹ ಏಕಶಪತ್ವ ಅಂತ ಹೇಳಿ, ಯಾವ ಲಕ್ಷ್ಯ ವಸ್ತುಗಳಲ್ಲಿಯೂ ಇಲ್ಲದೇ ಇರುವುದು. ದಿಸ್ ಇಸ್ ದಟ್ ಮೀನ್ಸ್ ನಾವು ಲಕ್ಷ್ಯವನ್ನೆಲ್ಲ ಒಂದು ಸೆಟ್ ಒಂದು ಸರ್ಕಲ್ ಅಂತ ಹಾಕೊಂಡ್ರೆ ಅನದರ್ ಸರ್ಕಲ್ ವಿಚ್ ಡಸ್ ನಾಟ್ ಇಂಟರ್ಸೆಕ್ಟ್ ವಿತ್ ದಿಸ್ ಸರ್ಕಲ್ ಅಟ್ ಆಲ್, ಅಂದ್ರೆ ಈ ಗೋವು ಯಾವ ಗೋವುಗೂ ಇಲ್ಲದೇ ಇರುವ ಪ್ರಾಪರ್ಟಿ ಯಾವುದಿದೋ ಅದನ್ನು ಏನಂತ ಕರೀತಾರೆ, ಅದಕ್ಕೆ ಅಸಂಭವಿ ಅಂತ ಕರೀತಾರೆ. ಅಂದ್ರೆ ಸಂಭವವೇ ಇಲ್ಲ, ಯಾವ ಗೋವಿನಲ್ಲಿಯೂ ಇಲ್ಲ. ಇಟ್ ಇಸ್ ಟೋಟಲಿ ನಾನ್ ಎಕ್ಸಿಸ್ಟೆಂಟ್ ಪ್ರಾಪರ್ಟಿ, ಟೋಟಲಿ ನಾನ್ ಎಕ್ಸಿಸ್ಟೆಂಟ್ ಪ್ರಾಪರ್ಟಿ. ಉದಾಹರಣೆಗೆ ಏಕಶಪತ್ವ ಅಂತ ಹೇಳಿ, ಏಕಶಪತ್ವ ಅಂತ ಹೇಳಿದ್ರೆ ಅದರ ಫೂಫ್ ಇರುತ್ತಲ್ವ ಆ ಕಾಳಿನ ಇದರ, ಅದು ಆ ಗೋವುಗಳಲ್ಲಿ ಎಲ್ಲದಕ್ಕೂ ಕೂಡ ದ್ವಿಷಪತ್ವ ಎರಡಾಗಿ ಸ್ಪ್ಲಿಟ್ ಆಗಿರುತ್ತದೆ. ಎಲ್ಲ ಆಕಳಿಗೂ ಕೂಡ ಎಲ್ಲ ಗೋವುಗಳಿಗೂ ಆ ಶಪತ್ವ ಅಂದ್ರೆ ದ ಫೂಫ್ ಅನ್ನೋದು ಸ್ಪ್ಲಿಟ್ ಆಗಿರುತ್ತೆ. ಏಕಶಪತ್ವ ಯಾವ ಗೋವುಗೂ ಇಲ್ಲ. ಆದ್ದರಿಂದ ಏಕಶಪತ್ವ ಉಳ್ಳದ್ದು ಗೋವು ಅಂತ ಯಾರಾದ್ರೂ ಹೇಳಿದ್ರೆ ಅದು ಲಕ್ಷಣವೇ ಅಲ್ಲ. ಯಾಕಂದ್ರೆ ಯಾವ ಗೋವುಗೂ ಕೂಡ ಏಕಶಪತ್ವ ಇಲ್ಲ, ಅದು ಅಸಂಭವಿ, ಇಂಪಾಸಿಬಲ್ ಕ್ಯಾರೆಕ್ಟರಿಸ್ಟಿಕ್ ಅಂತೇಳಿ ನಾವು ಹೇಳಬಹುದು. ಅದು ಒಂದು ಅಲಕ್ಷಣ, ಒನ್ ಟೈಪ್. ಸೊ ಮೂರು ವಿಧವಾದದ್ದು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅವ್ಯಾಪಕಂ ಅಂತೇಳಿ, ಅವ್ಯಾಪಕಂ ಅಂತ ಹೇಳಿದ್ರೆ ಅದು ಯತ್ ಲಕ್ಷ್ಯ ಏಕದೇಶೇ ವರ್ತಮಾನಮಿ ತತ್ ಏಕದೇಶ ಅಂತಲೇ ನ ವರ್ತತೆ ಯಥಾ ಗೋಹ ಶಬಲತ್ವ ಅಂತೇಳಿ. ಕೆಲವು ಆಕಳಿನಲ್ಲಿ ಶಬಲತ್ವ ಅಂದ್ರೆ ಚಿತ್ರ ವಿಚಿತ್ರವಾದ ಬಣ್ಣಗಳು, ಸ್ವಲ್ಪ ಚರ್ಮ ಬ್ರೌನ್ ಆಗಿರುತ್ತೆ, ಸ್ವಲ್ಪ ಚರ್ಮ ಬೆಳ್ಳಗಿರುತ್ತೆ, ಸ್ವಲ್ಪ ಚರ್ಮ ಕೆಂಪಾಗಿರಬಹುದು. ಈಗ ಇದಾಗಿ ಬಣ್ಣ ಬೇರೆ 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 ಬಣ್ಣಗಳಿರುತ್ತೆ. ಇದು ಗೋವಿನ ಶಬಲತ್ವ ಲಕ್ಷಣ. ಇದು ಗೋವುಗಳಲ್ಲಿ ಮಾತ್ರ ಇದೆ, ಆದ್ರೆ ಎಲ್ಲ ಗೋವುಗಳಲ್ಲಿ ಇಲ್ಲ, ಕೆಲವು ಗೋವುಗಳಲ್ಲಿ ಮಾತ್ರ ಇರುವಂತಹ ಲಕ್ಷಣ. ಅದು ಏನಂತ ಕರೀತಾರೆ ಅಂದ್ರೆ ಅವ್ಯಾಪಕ ಅಂತ ಹೇಳಿ, ಅಂದ್ರೆ ಇಟ್ ಈಸ್ ನಾಟ್ ಪರ್ವೇಸಿವ್ ಪ್ರಾಪರ್ಟಿ, ಇಟ್ ಈಸ್ ಪ್ರೆಸೆಂಟ್ ಅಕೇಶನಲಿ ಇನ್ ಸಮ್ ಆಸ್ಪೆಕ್ಟ್ಸ್ ಆಫ್ ದಿ ಕೌ. ಲಕ್ಷ್ಯ ಅಂದ್ರೆ ಕೆಲವು ಆ ಗೋವುಗಳಲ್ಲಿ ಮಾತ್ರ ಇರುವುದು, ಎಲ್ಲ ಗೋವುಗಳಲ್ಲಿ ಇಲ್ಲದೆ ಇರುವ ಶಬಲತ್ವ ಲಕ್ಷಣ, ಅದು ಅವ್ಯಾಪಕ ಅಂತ ಕರೀತಾರೆ, ನಾನ್ ಪರ್ವೇಡಿಂಗ್ ಪ್ರಾಪರ್ಟಿ. ಅದಾದ ಮೇಲೆ ಅತಿವ್ಯಾಪಕ ಅಂದ್ರೆ ಎಕ್ಸೆಸಿವ್, ಇದು ಎಲ್ಲ ಗೋವುಗಳಲ್ಲಿ ಇದ್ದು ಬೇರೆ ಕಡೆ ಕೂಡ ಇರುವಂತಹದ್ದು. ಉದಾಹರಣೆಗೆ ವಿಷಾಣಿತ್ವ, ಕೊಂಬು ಇರುವುದು. ಎಲ್ಲ ನೋಡು, ಗೋವುಗಳು ಅಂತ ಹೇಳಿದ್ರೆ ಹೆಣ್ಣು ಗಂಡು ಎರಡು ಇರುತ್ತೆ, ಎಲ್ಲದಕ್ಕೂ ಕೊಂಬುಗಳಿವೆ. ಆದರೆ ಎಲ್ಲ ಗೋವುಗಳಿಗೂ ಕೊಂಬುಗಳಿವೆ, ಬೇರೆ ಈಗ ಕೆಲವು ಜಿಂಕೆಗಳಿಗೂ ಕೊಂಬಿದೆ, ಹೆಣ್ಣುಗಳಿಗೂ ಕೊಂಬಿದೆ, ಈಗ ಬೇರೆ ಪ್ರಾಣಿಗಳಿಗೂ ಕೊಂಬಿದೆ. ಆದ್ದರಿಂದ ಅತಿವ್ಯಾಪಕ ಎಕ್ಸೆಸಿವ್ ಪರ್ವೇಸಿವ್, ಅದು ಹೇಳಿದ ಮೇಲೆ ನಮಗೆ ಸ್ವಜಾತಿಯ ವಿಜಾತಿಯ ವ್ಯಾವೃತ್ತಿಯ ಲಕ್ಷ್ಯಾವಧಾರಣ ಅಂತ ಹೇಳಿ ಸ್ವಜಾತಿಗಳು ವಿಜಾತಿಗಳು ಅನ್ನೋದು. ಸ್ವಜಾತಿಗಳಂದ್ರೆ ಬಿಲಾಂಗಿಂಗ್ ಟು ಸೇಮ್ ಕ್ಯಾಟಗರಿ, ವಿಜಾತಿಗಳಂದ್ರೆ ಇಟ್ ಡಸ್ ನಾಟ್ ಬಿಲಾಂಗ್ ಟು ಸೇಮ್ ಕ್ಯಾಟಗರಿ ಅಂತ ಹೇಳಿ, ಇದಕ್ಕೆ ಗೋವಿನ ಒಂದು ಉದಾಹರಣೆ ಮಾತ್ರವಲ್ಲದೆ ಬೇರೆ ಉದಾಹರಣೆಗಳು ಇದ ಅಂತ ಹೇಳಿದ್ರೆ ಬೇರೆ ಉದಾಹರಣೆ ಇದೆ ಅಂತ ಹೇಳಿ, ಇಂತಹ ಒಂದು ಲಕ್ಷಣದ ಪರಿಶೀಲನದಿಂದ ನಮಗೆ ಏನು ಪ್ರಯೋಜನವಿದೆ, ವಾಟ್ ಈಸ್ ದ ಪ್ರಾಕ್ಟಿಕಲ್ ಅಪ್ಲಿಕಬಿಲಿಟಿ ನಮಗೆ ಜೀವನದಲ್ಲಿ ಈ ಲಕ್ಷಣವನ್ನು ಮಾಡುವುದರ ಮೂಲಕವಾಗಿ ನಮಗೆ ಏನು ಉಪಯೋಗವಾಗುತ್ತೆ, ವಾಟ್ ಇಸ್ ಅಡ್ವಾಂಟೇಜ್ ಅನ್ನೋದನ್ನು ಅಸ್ಮಿ ಗ್ರಾಮೇ ಇದು ದೇವದತ್ತ ಗೃಹಮಿತಿ ವಾರ್ತಾಂ ಶ್ರುತವತಃ ಹಿ ತತ್ ಗ್ರಾಮಸ್ಥೇಷು ಸರ್ವೇಷು ಅಪಿ ಗೃಹೇಷು ದೇವದತ್ತ ಬುದ್ಧಿ ಪ್ರಸಕ್ತ ತಥೋ ಯತ್ರ ಪತಾಕಾತ್ ದೇವದತ್ತ ಗೃಹಮಿತಿ ಲಕ್ಷಣ ಜ್ಞಾನೇ ಸತಿ ಇದಮೇವ ಅನ್ಯತ್ ಇತಿ ಅವಧಾರಣಂ ಜಾಯತೆ. ನಿಶ್ಚಯ ಜ್ಞಾನ ಅವಧಾರಣ ಅಂದ್ರೆ ನಿಶ್ಚಯ ಜ್ಞಾನ. ನಮಗೆ ಒಬ್ಬರು ಹೇಳ್ತಾರೆ ದೇವದತ್ತನ ಮನೆ ಈ ಊರಿನಲ್ಲಿದೆ ಅಂತ ಹೇಳ್ತಾರಷ್ಟೇ, ಯಾವುದು ದೇವದತ್ತನ ಮನೆ ಅಂತ ಹೇಳೋದಿಲ್ಲ. ಆವಾಗ ನಾವು ಹೋಗಿ ಇದು ದೇವದತ್ತನ ಮನೆ ಇದೆ ಯಾವ್ದಾದ್ರೂ ಇರಬಹುದೇ, ಯಾವುದು ದೇವದತ್ತನ ಮನೆ ಅಂತ ನಮಗೆ ಗೊತ್ತಿಲ್ಲ, ಎಲ್ಲವೂ ದೇವದತ್ತನ ಮನೆ ಅಂತಲೇ ನಾವು ಭ್ರಮೆ ಪಡುವ ಅವಕಾಶವಿದೆ. ಆದ್ದರಿಂದ ನಾವು ಯಾವುದಪ್ಪ ದೇವದತ್ತನ ಮನೆ ಅಂತ ಪ್ರಶ್ನೆ ಕೇಳ್ತೀವಿ. ಲಕ್ಷಣವೇನು ದೇವದತ್ತ ಮನೆ ಅನ್ನುವುದಕ್ಕೆ ಲಕ್ಷಣ, ದೇವದತ್ತ ಅಂದ್ರೆ ಮಿಸ್ಟರ್ ಎಕ್ಸ್ ಅಂತ ಹೇಳಿದಂತೆ. ಸಂಸ್ಕೃತದಲ್ಲಿ ದೇವದತ್ತ ಶಬ್ದ ಪ್ರಯೋಗ ಮಾಡಿದಾಗ ಯಾರೋ ಒಬ್ಬನು ಹೆಸರು ಹೇಳುವುದಕ್ಕಾಗಿ ಮಿಸ್ಟರ್ ಎಕ್ಸ್ ಅಂತ ಹೇಳುವುದಕ್ಕಾಗಿ ದೇವದತ್ತ ಅಂತ ಪ್ರಯೋಗ ಮಾಡ್ತಾರೆ. ಸೊ ಇಲ್ಲಿ ದೇವದತ್ತನ ಮನೆ ಯಾವುದು ಅಂತ ಹೇಳಿದ್ರೆ ಯಾವ ಮನೆ ಮುಂದೆ ಒಂದು ಪತಾಕ ಒಂದು ಫ್ಲಾಗ್ ಇದೋ ಅದು ದೇವದತ್ತನ ಮನೆ, ಅವನೊಬ್ಬನ ಮನೆ ಮುಂದೆ ಮಾತ್ರ ಫ್ಲಾಗ್ ಇದೆ. ಆದ್ದರಿಂದ ಇದು ಹೇಳುವುದರ ಮೂಲಕವಾಗಿ ದೇವದತ್ತನ ಮನೆ ಯಾವುದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇದನ್ನು ಲಕ್ಷಣ ಅಂತ ಕರೀತಾರೆ. ಹೀಗೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ ನಮಗೆ ಶಬ್ದ ವ್ಯವಹಾರ ವಾ ಲಕ್ಷಣ ಜ್ಞಾನಸ್ಯ ಪ್ರಯೋಜನ ಸಾಸ್ನಾದಿಮಾನ್ ಗೌಹಿತಿ ಲಕ್ಷಣ ಜ್ಞಾನೇ ಸತಿ ಎಂ ಎಂ ಸಾಸ್ನಾದಿಮಂತಂ ಪಿಂಡಂ ಪಶ್ಯತಿ ತಂ ತಂ ಗೋಶಬ್ದವಾಚ್ಯಂ ಪ್ರತ್ಯೇತಿ ಅಂತ ಹೇಳಿ, ಶಬ್ದ ವ್ಯವಹಾರವು ಲಕ್ಷಣ ಜ್ಞಾನದ ಪ್ರಯೋಜನವಾಗಿದೆ. ಅಂದ್ರೆ ನಾವು ಯಾವುದೊಂದು ಶಬ್ದ ಪ್ರಯೋಗ ಮಾಡ್ತೀವಿ, ಶಬ್ದ ಪ್ರಯೋಗ ಮಾಡಿದಾಗ ಲಕ್ಷಣದ ಜ್ಞಾನ ಬರುತ್ತೆ, ಲಕ್ಷಣ ಜ್ಞಾನ ಹೇಳಿದಾಗ ಶಬ್ದ ಪ್ರಯೋಗ. ಅಂದ್ರೆ ಉದಾಹರಣೆಗೆ ಗೋವು ಅಂತ ಹೇಳಿದ್ರು ಸಾಸ್ನ ಉಳ್ಳದ್ದು ಗಂಗೆ ತಗೊಳು ಉಳ್ಳದ್ದು ಅನ್ನೋದು ಗೊತ್ತಾಗುತ್ತೆ, ಇಲ್ಲ ಗಂಗೆ ತಗೊಳು ಉಳ್ಳದ್ದು ಅಂದ್ರೆ ಗೋವು ಅಂತ ಗೊತ್ತಾಗುತ್ತೆ. ಸೊ ಗೋ ಜ್ಞಾನ ಲಕ್ಷಣ ಜ್ಞಾನ ಬರಬೇಕಂದ್ರೆ ಶಾಸ್ನಾದಿ ಮಂತಂ ಪಿಂಡಂ, ಪಿಂಡಂ ಅಂದ್ರೆ ಒಂದು ಆಕಾರ ಅಂತ ಅರ್ಥ. ಪಿಂಡ ಅನ್ನೋ ಶಬ್ದಕ್ಕೆ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ವರ್ಣನ ವಿಸ್ತಾರ ಮಾಡಿದೆ. ಪಿಂಡ ಅನ್ನೋ ಶಬ್ದ ಜಸ್ಟ್ ಎನಿ ಸಮಥಿಂಗ್ ಅಂತ, ಎನ್ ಎಂಟಿಟಿ ಅನ್ನುವ ಅರ್ಥದಲ್ಲಿ ಪಿಂಡಂ ಅನ್ನೋ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ ನಾವು ಬೇರೆ ಅರ್ಥ ಶ್ರಾದ್ದಾದಿಗಳಲ್ಲಿ ಪಿಂಡ ಮಾತ್ರವೇ ಪಿಂಡ ಅಲ್ಲ, ಅದು ಕೂಡ ಒಂದು ಎಂಟಿಟಿ ಆದ್ದರಿಂದ ಅಲ್ಲಿ ಪಿಂಡ ಅಂತ ಪ್ರಯೋಗ ಮಾಡ್ತಾರೆ. ಸೊ ಈ ವಿಧವಾಗಿ ಸಾಸ್ನಾದಿ ಮಂತಂ ಪಿಂಡಂ ಪಶ್ಯತಿ ತಂ ತಂ ಗೋಶಬ್ದ ವಾಚ್ಯಂ ಪ್ರತ್ಯೇತಿ ಅಂತೇಳಿ ಗಂಗೆ ತಗೊಳು ಉಳ್ಳದ್ದು ಗೋವು ಅನ್ನುವ ಶಬ್ದಗಳು ನಾವು ಲಿಂಕ್ ಮಾಡ್ತೀವಿ, ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿ. ಅದಾದ ಮೇಲೆ ಯಾವತ್ ಅನ್ಯತೋ ವ್ಯಾವರ್ತನೀಯಂ ಯಾವತಿ ಚ ಏಕಶಬ್ದ ವಿತ್ಪಾದನೀಯ ತದುಚ್ಚಿತಿ ಲಕ್ಷ್ಯಮಿತಿ ಅಂತೇಳಿ, ಯಾವುದಾದ್ರೆ ಅನ್ಯಥ ವ್ಯಾವರ್ತನೀಯಂ ಅಂದ್ರೆ ಬೇರೆ ಕಡೆ ಇಲ್ಲದೆ ಎಕ್ಸ್ಕ್ಲೂಷನ್ ಆಫ್ ಅದರ್ ಥಿಂಗ್ಸ್ ಅಂಡ್ ಯಾವುದಾದ್ರೆ ಏಕಶಬ್ದ ವಿತ್ಪಾದನೀಯ ತದುಚ್ಚಿತಿ ಲಕ್ಷ್ಯಮಿತಿ ಅಂದ್ರೆ ಲಕ್ಷ್ಯಂ ಅಂದ್ರೆ ದಟ್ ವಿಚ್ ಈಸ್ ಅವರ್ ಟಾರ್ಗೆಟ್ ದಟ್ ವಿಚ್ ಅಬೌಟ್ ವಿಚ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್. ನಾವು ಯಾವುದರ ಬಗ್ಗೆ ವಿಚಾರ ಮಾಡಲಿಕ್ಕೆ ವಿಷಯೀಕರಣ ಮಾಡಲಿಕ್ಕೆ ಹೊರಟಿದ್ದೀವೋ ಅದನ್ನು ಲಕ್ಷ್ಯ ಅಂತ ಕರಿತೀವಿ ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ಪ್ರಮಾಣದ ಸಾಮಾನ್ಯ ಲಕ್ಷಣವನ್ನು ನಾವು ನೋಡಿದ್ವಿ ಪದ್ಧತಿ ಅಂತ ಹೇಳಿದ್ರೆ ಮೊದಲು ಸಾಮಾನ್ಯ ಲಕ್ಷಣ, ಸಾಮಾನ್ಯ ಲಕ್ಷಣವನ್ನು ಹೇಳಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾವು ಅಲ್ಲಿಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಬಂದಿದ್ದೀವಿ. ತತ್ರ ಆದವು ತಾವತ್ ಪ್ರಮಾಣ ಸಾಮಾನ್ಯ ಲಕ್ಷಣ ಮುಚ್ಚ್ಯತೆ. ಪ್ರಮಾಣವಂದರೆ ಏನು, ಲಕ್ಷಣ ಅಂದ್ರೆ ಏನು ಹೇಳಿ ಆಯಿತು, ಪ್ರಮಾಣವಂದರೆ ಏನು, ಪ್ರಮಾಣದ ಸಾಮಾನ್ಯ ಲಕ್ಷಣವೇನು ಅಂತ ಹೇಳಿ ಕೊಟ್ಟಿದ್ದಾರೆ. ಸಾಮಾನ್ಯ ಲಕ್ಷಣ ಅಂತ ಹೇಳಿದರೆ ಇದು ಪ್ರಮಾಣದ ಬೇಸಿಕ್ ಡೆಫಿನಿಷನ್. ಬೇಸಿಕ್ ಡೆಫಿನಿಷನ್ ಏನು, ಯಥಾರ್ಥಂ ಪ್ರಮಾಣಂ, ಯಥಾರ್ಥಂ ಪ್ರಮಾಣಂ. ಯಥಾರ್ಥಂ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಯಥಾರ್ಥ ಅಂದ್ರೆ ಅವನು ಯಥಾರ್ಥ ಮಾತಾಡ್ತಾ ಇದ್ದಾನೆ, ಇದ್ದದಿದ್ದಂತೆ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ. ಯಥಾರ್ಥ ಅನ್ನೋ ಶಬ್ದ ನಿಜ ಸತ್ಯ ಅನ್ನೋ ಅರ್ಥದಲ್ಲಿ ಬಳಸ್ತೀವಿ. ಆದ್ರೆ ಇಲ್ಲಿ ಶಾಸ್ತ್ರದಲ್ಲಿ ಯಥಾರ್ಥ ಅಂದ್ರೆ ಏನು ಅನ್ನುವುದನ್ನು ನಾವು ಸೇರ್ತೇವೆ. ಇಲ್ಲಿ ಯಥಾರ್ಥಂ ಪ್ರಮಾಣಂ ಅಂದ್ರೆ ಇದ್ದದ್ದು ಇದ್ದಂತೆ ತಿಳ್ಕೊಳ್ಳುವುದು ಪ್ರಮಾಣ. ಅದಕ್ಕೆ ಯಥಾರ್ಥಂ ಅನ್ನುವ ಶಬ್ದವನ್ನು ಅನಲೈಸ್ ಮಾಡ್ತಾ ಬರಬೇಕು. ಇದು ಪ್ರಮಾಣಮಿತಿ ಲಕ್ಷ ನಿರ್ದೇಶ ಯಥಾರ್ಥಮಿತಿ ಲಕ್ಷಣೋಕ್ತಿ ಅಂತೇಳಿ. ಅಂದರೆ ಗೋವು ಲಕ್ಷ್ಯವಾಗಿತ್ತು, ಸಾಸ್ನಾದಿಮತ್ವ ಲಕ್ಷಣವಾಗಿತ್ತು, ಗೋವನ್ನು ತಿಳಿಸುವುದಕ್ಕೆ ಶಾಸ್ತ್ರಾನಿ ಮತ್ವ ಅನ್ನುವುದನ್ನು ಉಪಯೋಗಿಸಿದ್ದೀವಿ ಅಲ್ವಾ. ಹಾಗೆ ಗೋವು ಬದಲು ಲಕ್ಷಣ ಅಂತ ಇಟ್ಕೊಳ್ರಿ, ಪ್ರಮಾಣ ಅಂತ ಇಟ್ಕೊಳ್ರಿ. ಸೊ ಪ್ರಮಾಣ ಅನ್ನುವುದು ನಮಗೆ ಗೋವು ಇದ್ದಂತೆ, ಪ್ರಮಾಣದ ಗೋವಿನ ಲಕ್ಷಣ ಗಂಗೆ ತೊಗಡುಗುಳ್ಳದ್ದು, ಪ್ರಮಾಣದ ಅದು ಪ್ರಮಾಣ ಲಕ್ಷ್ಯವಾಗಿದೆ, ಅದು ನಮ್ಮ ಗೋಲ್. ದಟ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಪ್ರಮಾಣ. ಪ್ರಮಾಣ ಅನ್ನುವುದು ನಮ್ಮ ಲಕ್ಷ್ಯ, ನಮ್ಮ ಉದ್ದೇಶ, ಅದರ ಬಗ್ಗೆ ನಾವು ಮಾತಾಡಬೇಕು. ಪ್ರಮಾಣವೆಂದರೆ ಏನು ಅಂತ ತಿಳ್ಕೋಬೇಕು. ಗೋವು ಅನ್ನುವ ಸ್ಥಾನದಲ್ಲಿ ಪ್ರಮಾಣ ಅಂತ ಇಟ್ಕೊಳ್ರಿ. ಆವಾಗ ಲಕ್ಷಣ ಬೇಕು, ಆ ಪ್ರಮಾಣ, ಆ ಗೋವಿನ ಲಕ್ಷಣ ಶಾಸನ ಅಂತ ಹೇಳಿದಂತೆ. ಪ್ರಮಾಣ ನಮ್ಮ ಲಕ್ಷ್ಯವಾದರೆ ಪ್ರಮಾಣದ ಲಕ್ಷಣವೇನು, ಅದರ ಲಕ್ಷಣದ ಮಾತೇನು ಅಂತ ಹೇಳಿದ್ರೆ ಯಥಾರ್ಥಮಿತಿ ಲಕ್ಷಣೋಕ್ತಿ, ಯಥಾರ್ಥಂ ಅನ್ನುವುದು ಪ್ರಮಾಣದ ಲಕ್ಷಣ. ಅಂದರೆ ಹೇಗಾದರೆ ಶಾಸನ ಗಂಗೆ ತೊಗಳು ಉಳ್ಳದ್ದು ಗೋವು ಅಂತ ಹೇಳಿದ್ದೀವೋ, ಹಾಗೆ ಯಾವುದಾದ್ರೆ ಯಥಾರ್ಥವಾಗಿದೋ ಅದು ಪ್ರಮಾಣ ಅಂತ ಡೆಫಿನಿಷನ್ ಕೊಡ್ತಾ ಇದ್ದೀವಿ. ಗೋವಿನ ನಿರ್ವಚನ ಕೊಟ್ಟಂತೆ ಶಾಸನ ಉಳ್ಳದ್ದು ಗಂಗೆ ತೊಗಳು ಉಳ್ಳದ್ದು ಗೋವು ಅಂತ ಅಲ್ಲಿ ನಾವು ನಿರ್ವಚನ ಮಾಡಿದಂತೇನೆ ನಾವು ಇಲ್ಲಿ ಪ್ರಮಾಣವೆಂದರೆ ಯಥಾರ್ಥ ಅಂತ ನಿರ್ವಚನವನ್ನು ಮಾಡ್ತಾ ಇದ್ದೀವಿ, ಡೆಫಿನಿಷನ್ ಕೊಡ್ತಾ ಇದ್ದೀವಿ. ವಿ ಆರ್ ಡಿಫೈನಿಂಗ್ ಪ್ರಮಾಣ ಎಸ್ ಯಥಾರ್ಥ. ಸೊ ಯಥಾರ್ಥಮಿತಿ ಲಕ್ಷಣೋಕ್ತಿ, ಲಕ್ಷಣ ಪ್ರಮಾಣ ಅನ್ನುವ ಲಕ್ಷ್ಯವನ್ನು ತೋರಿಸುವುದಕ್ಕಾಗಿ, ನಿರ್ದೇಶ ಮಾಡುವುದಕ್ಕಾಗಿ, ತಿಳಿಸಿಕೊಡುವುದಕ್ಕಾಗಿ ಹೊರಟಂತಹ ಮಾತು ಯಥಾರ್ಥಂ ಲಕ್ಷಣ ಅನ್ನುವ, ಯಥಾರ್ಥಮಿತಿ ಲಕ್ಷಣೋಕ್ತಿ, ಯಥಾರ್ಥ ಅನ್ನುವ ಶಬ್ದ ಹೊರಟಿದೆ. ಈ ಯಥಾರ್ಥವನ್ನು ನಾವು ಅನಲೈಸ್ ಏನು ಯಥಾರ್ಥ.
ಸಾರಿ, ಅವರು ಮ್ಯೂಟ್ ಮಾಡ್ಬೇಕನ್ಸುತ್ತೆ ನಾಗರಾಜ್ ಅವರು, ತುಂಬಾ ಬೇರೆ ಶಬ್ದ ಕೇಳ್ತಾ ಇದೆ.
ಉತ್ತರತ್ರಾಪಿ ಜ್ಞಾತವ್ಯಂ, ಉತ್ತರತ್ರ ಅಂದ್ರೆ ಇನ್ನು ಮುಂಚೆ ತಿಳಿಸಿಕೊಡುವಂತಹದ್ದು. ಉತ್ತರತ್ರಾಪಿ ಅಂದ್ರೆ ಈ ಗ್ರಂಥದಲ್ಲಿ ಫರ್ದರ್ ಆನ್ ಆಲ್ಸೋ ಅಂತ ಹೇಳಿ, ಫರ್ದರ್ ಆನ್ ಆಲ್ಸೋ ನಾವು ಹೀಗೆ ತಿಳ್ಕೋಬೇಕು, ಏನು ಯಾವ ಲಕ್ಷ ನಿರ್ದೇಶ ಲಕ್ಷಣೋಕ್ತಿ ಅದನ್ನು ತಿಳ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಯಥಾಶಬ್ದವನ್ನು ಅನಲೈಸ್ ಮಾಡ್ತಾ ಇದ್ದಾರೆ. ಏನು ಯಥಾ ಅಂದ್ರೆ, ಅತ್ರ ಯಥಾಶಬ್ದ ಅನತಿಕ್ರಮೇ ವರ್ತತೆ ಅಂತ ಹೇಳಿ. ಏನು ಇದು ಯಥಾಶಬ್ದ ಅನತಿಕ್ರಮ, ಅನತಿಕ್ರಮ ಅಂತ ಹೇಳಿ, ಅನತಿಕ್ರಮ ಅತಿಕ್ರಮ ಅನ್ನುವ ಶಬ್ದ. ಕ್ರಮ ಮೀನ್ಸ್ ಇದು ಕ್ರಮ ಆಗಿದೆ, ದಿಸ್ ಇಸ್ ದ ಅರೇಂಜ್ಮೆಂಟ್ ಅಂತ ಹೇಳಿ. ನಾವು ವಿಕ್ರಮ, ಪರಾಕ್ರಮ, ಸಂಕ್ರಮ ಇಲ್ಲ ಇತ್ಯಾದಿ ಅನೇಕ ಶಬ್ದಗಳನ್ನು ಪ್ರಯೋಗ ಮಾಡ್ತೀವಿ. ಈ ಕ್ರಮ ಅನ್ನುವ ಶಬ್ದಕ್ಕೆ ಬೇರೆ ಬೇರೆ ಉಪಸರ್ಗಗಳು, ಪ್ರಿಫಿಕ್ಸ್ ಹಾಕಿದಾಗ ಅರ್ಥಗಳು ಬದಲಾವಣೆ ಆಗ್ತಾ ಬರುತ್ತೆ. ಕ್ರಮ ವಿಕ್ರಮ ಅಂದ್ರೆ ಪರಾಕ್ರಮ, ವಿಕ್ರಮ ಎನ್ಕರೇಜ್ ಆರ್ ಈ ತರ ಬೇರೆ ಅರ್ಥಗಳು ಬರುತ್ತೆ. ಇಲ್ಲಿ ಅತಿಕ್ರಮ ಅಂತ ಹೇಳಿದ್ರೆ ದಟ್ ವಿಚ್ ಎಕ್ಸೀಡ್ಸ್, ಮೀರಿ ಹೋಗುವುದು ಅತಿಕ್ರಮ. ಇದು ಅತಿಕ್ರಮಿಸಿ ಅವನ ವೈಲೇಟೆಡ್, ಈ ಒಬ್ಬನು ಯಾವ್ದಾದ್ರೂ ವೈಲೇಟ್ ಮಾಡಿದ್ರೆ ಇವನು ವೈಲೇಟ್ ಮಾಡಿದ್ದಾನೆ, ಅತಿಕ್ರಮಿಸಿದ್ದಾನೆ ಅಂತ ಹೇಳ್ತಾರೆ. ಯಾವುದು ಮೀರಿ ಇರುತ್ತೋ ಅದು ಅತಿಕ್ರಮ ಅಂತ ಹೇಳ. ಯಾವುದು ಮೀರದೆ ಅಂದ್ರೆ ವೈಲೇಟ್ ಮಾಡಬಾರದು, ದಟ್ ವಿಚ್ ಡಸಂಟ್ ವೈಲೇಟ್, ದಟ್ ಡಸಂಟ್ ಮೀರದೇ ಇರುವುದು, ಮೀರಿರುವುದು ಅತಿಕ್ರಮಿಸುವುದು. ಮೀರದೆ ಎಕ್ಸೀಡ್ ಆಗದೆ ಉಲ್ಲಂಘನ ಮಾಡದೆ ಇರುವಂತಹದ್ದು ಯಾವುದಿದೋ ಅದನ್ನು ಅನತಿಕ್ರಮ ಅಂತ ಕರೀತಾರೆ. ಹೌದಾದರೆ ಆ ಶಬ್ದ ತಿಳಿಸಿಕೊಡುತ್ತೆ. ಯಥಾ ಅನ್ನುವ ಶಬ್ದಕ್ಕೆ ನೋಡ್ರಿ, ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಯಥಾ ಶಬ್ದಕ್ಕೆ ಯೋಗ್ಯತಾ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಯೋಗ್ಯತೆ, ದೀಪ್ಸ, ಸಾದೃಶ್ಯ, ಅನತಿಕ್ರಮ ಅನ್ನುವ ನಾಲ್ಕು ಅರ್ಥಗಳು ಪಾಸಿಬಲ್ ಮೀನಿಂಗ್ಸ್ ಫಾರ್ ಯಥಾ. ನಾಲ್ಕು ಅರ್ಥಗಳಲ್ಲಿ ಯೋಗ್ಯತಾ ಅಂತ ಹೇಳಿದ್ರೆ ಯಥಾ ನಾನು ಯಥಾಶಕ್ತಿ ಮಾಡ್ತೀನಿ, ಯಥಾ ಯೋಗ್ಯತೆ ಅನ್ನುವ ಅರ್ಥದಲ್ಲಿ ಯಥಾಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಇಲ್ಲ ಯಥಾಶಬ್ದವನ್ನು ದೀಪ್ಸ ಅಂತೀವಿ. ದೀಪ್ಸ ಅಂತ ಹೇಳಿದರೆ ರಿಪಿಟೇಷನ್, ಯಥಾ ಯಥಾ ವರ್ತತೆ ತಥಾ ತಥಾ, ಯಥಾ ಯಥಾ ತಥಾ ತಥಾ ಅಂತ ಪ್ರಯೋಗ ಮಾಡ್ತಾರೆ. ಇದನ್ನು ವೀಪ್ಸ ಅಂತ ಹೇಳ್ತಾರೆ. ವೀಪ್ಸ ಅಂತ ಹೇಳುವುದು ಹ್ಯಾಗ ಹ್ಯಾಗಾಗತ್ತೋ ಹಾಗ ಹಾಗಾಗತ್ತೆ ಅಂತೇಳಿ. ಸೊ ಅಲ್ಲಿ ಕೂಡ ಯಥಾ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಇಲ್ಲ ಯಥಾ ಶಬ್ದ, ಯಥಾ ರಾಜ ತಥಾ ಪ್ರಜ, ಸಾದೃಶ್ಯವನ್ನು ಇದು ಹೇಗಿದೋ ಅದು ಹಾಗೆ ಇದೆ. ಸಾದೃಶ್ಯ ಸಿಮಿಲಾರಿಟಿಯನ್ನು ತೋರಿಸುವುದಕ್ಕಾಗೂ ಕೂಡ ಯಥಾ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಆದರೆ ಇಲ್ಲಿ ಯಥಾಶಬ್ದಕ್ಕೆ ಈ ಮೂರು ಅರ್ಥಗಳನ್ನು ನಾವು ತಗೊಳ್ಳೋದಿಲ್ಲ. ಯಾಕಂದ್ರೆ ಆ ಮೂರು ಅರ್ಥಗಳು ತಗೊಂಡಾಗಲೂ ಒಂದೊಂದು ವಿಧವಾದ ದೋಷ ಬರುತ್ತೆ. ಸೊ ಹೇಗೆ ದೋಷ ಬರುತ್ತೆ ಅನ್ನೋದು ನಮಗೆ ಬೇಡ. ಬಟ್ ಈಚ್ ಒನ್ ಗಿವ್ಸ್ ಎ ಪ್ರಾಬ್ಲಮ್. ಯಾಕಂದ್ರೆ ಯಥಾ ಅನ್ನುವ ಶಬ್ದಕ್ಕೆ ಈ ಮೂರು ಶಬ್ದಗಳು ಯೋಗ್ಯತಾ ವೀಪ್ಸಾ ಸಾದೃಶ್ಯ ಅನ್ನೋದು ಪ್ರಾಬ್ಲಮ್ ಕೊಡುತ್ತೆ. ಆದ್ದರಿಂದ ಪ್ರಾಬ್ಲಮ್ ಕೊಡದೆ ಇರುವುದು ಅನತಿಕ್ರಮ ಅನ್ನೋದೇ. ಅಂದ್ರೆ ಇದು ಯಾವುದಾದ್ರೆ ಮೀರದೇ ಇರುತ್ತೋ ಅದು ಯಥಾಶಬ್ದ. ಅಂದ್ರೆ ದಿಸ್ ಎಕ್ಸಾಕ್ಟ್ ಪರ್ಫೆಕ್ಟ್ ಫಿಟ್ ಅಂತೀವಲ್ವಾ, ದಟ್ ವಿಚ್ ಈಸ್ ಎ ಟೈಲರ್ ಫಿಟ್, ಪರ್ಫೆಕ್ಟ್ ಫಿಟ್ ಆಗಿರುವಂತಹದ್ದು ಯಥಾಶಬ್ದ ಅಂತ ಹೇಳಿದ್ರೆ ಅನತಿಕ್ರಮ, ಮೀರದೇ ಇರುತ್ತೆ, ಎಕ್ಸಾಕ್ಟ್ ಆಗಿರುತ್ತೆ, ಅದನ್ನು ಯಥಾ ಅನ್ನುವ ಶಬ್ದ ತಿಳಿಸಿಕೊಡುತ್ತೆ. ಆದ್ದರಿಂದ ಯಥಾರ್ಥಂ ಅನ್ನುವುದರಲ್ಲಿ ಅನತಿಕ್ರಮ, ಮೀರದೇ ಇರುವುದು ಅನ್ನುವ ಅರ್ಥವನ್ನು ನಾವು ತಿಳ್ಕೋಬೇಕು. ಅದರಲ್ಲಿ ಯಥಾ ಅರ್ಥಂ ಅಂತಿದಲ್ವ, ಸೊ ಯಥಾ ಅರ್ಥಂ, ಅರ್ಥಂ ಅನ್ನುವ ಶಬ್ದಕ್ಕೇನು, ನಾವು ಅರ್ಥಂ ಅಂದ್ರೆ ಮೀನಿಂಗ್ ಅಂತ, ಅರ್ಥಂ ಅನ್ನುವ ಶಬ್ದಕ್ಕೆ ಬೇರೆ ಬೇರೆ ಡೆಫಿನಿಷನ್ಸ್ ಇದೆ. ಉದಾಹರಣೆಗೆ ಅರ್ಥಂ ಅನ್ನುವ ಶಬ್ದಕ್ಕೆ ಅಮರಕೋಶದಲ್ಲಿ ನೋಡಿದ್ರೆ ಅರ್ಥೋ ಅಭಿಧೇಯ ವಸ್ತು ಪ್ರಯೋಜನ ನಿವೃತ್ತಿಸು ಅಂತ ಹೇಳಿ, ಅರ್ಥ ಅನ್ನೋ ಶಬ್ದಕ್ಕೆ ಅಭಿಧೇಯ ಒಂದು ಹೆಸರು, ಇದು ಅರ್ಥ, ಇದಾದರೆ ಅರ್ಥ ರೀ ಅಂತೇಳಿ, ಇಲ್ಲ ವಸ್ತುವು ಇದು ಅರ್ಥ, ಈ ಅರ್ಥದಲ್ಲಿ ಈ ಅರ್ಥ ಅಂದ್ರೆ ವಸ್ತುವು. ಉದಾಹರಣೆಗೆ ದುಡ್ಡು, ಮನಿ ಅನ್ನೋದಕ್ಕೂ ಯಥಾ ಅರ್ಥ ಅನ್ನುವ, ಅವನು ಬಹಳ ಅರ್ಥವಂತ ರೀ ಅಂದ್ರೆ ಹಿ ಹ್ಯಾಸ್ ಲಾಟ್ ಆಫ್ ಪ್ರಾಪರ್ಟಿ, ಲಾಟ್ ಆಫ್ ವೆಲ್ತ್ ಅನ್ನುವ ಅರ್ಥದಲ್ಲಿ ವಸ್ತುಗಳು, ಅನೇಕ ವಿಧವಾದ ವಸ್ತುಗಳಿಗೂ ಕೂಡ ಅರ್ಥ ಅಂತ ಪ್ರಯೋಗ ಮಾಡ್ತಾರೆ. ಇಲ್ಲ ನಾನು ಕಾರ್ಯಾರ್ಥ ಹೋಗಿದ್ದೀನಿ, ನಾನು ಯಾವುದೋ ಒಂದು ಅರ್ಥಕ್ಕಾಗಿ, ಪ್ರಯೋಜನ ಅನ್ನುವ ಶಬ್ದದಲ್ಲಿ ಕೂಡ ಅರ್ಥವನ್ನು ಬಳಸುತ್ತಾರೆ. ಅದೇ ವಿಧವಾಗಿ ನಿವೃತ್ತಿ ಅಂದ್ರೆ ಇದಕ್ಕಾಗಿ ಅದಕ್ಕಾಗಿ ಮಾಡಿದ್ವಿ, ಇದಕ್ಕಾಗಿ ಮಾಡಿದ್ದೀವಿ ಅಂತ ಹೇಳಿ ಅದರಲ್ಲಿ ಕೂಡ ಅರ್ಥವನ್ನು ಬಳಸುತ್ತಾರೆ. ಬಟ್ ಇವು ಯಾವುದು ಕೂಡ ಅರ್ಥಶಬ್ದಕ್ಕೆ ಆಗೋದಿಲ್ಲ. ಅರ್ಥಶಬ್ದಕ್ಕೆ ಇಲ್ಲಿ ಈ ಅಮರಕೋಶದ ಶಬ್ದಗಳು ಯಾವುದೂ ಅಲ್ಲಿ ಪ್ರಯೋಗ ಮಾಡೋದಿಲ್ಲ. ಅರ್ಥಶಬ್ದವನ್ನು ಇಲ್ಲಿ ಹೇಳುವುದಕ್ಕಾಗಿ ಏನು ಮಾಡಬೇಕಂತ ಹೇಳಿದ್ರೆ, ಅದಕ್ಕೆ ಅರ್ಥ ಅಂದ್ರೆ ನೋಡ್ರಿ, ಗುಣಸಂಧಿ ತಿಳಿದವರಿಗೆ ಗೊತ್ತಾಗುತ್ತೆ, ಋಷಿ, ಮಹಾ ಋಷಿ, ಮಹರ್ಷಿ ಆಗತ್ತೆ. ಋ ಅನ್ನುವ ವವಲ್ಲಿದೆ, ಆ ಋ ಅನ್ನುವ ಧಾತುವಿದೆ, ಅದಕ್ಕೆ ಋ ಧಾತುವಿನ ಮುಂಚೆ ಔನಾದಿಕವಾದ ಥ ಪ್ರತ್ಯಯವಿದೆ, ಋ ಥ ಅರ್ಥ ಆಗತ್ತೆ. ಮಹರ್ಷಿ ಮಹರ್ಷಿ ಆದಂತೆ ಋ ಥ ಅರ್ಥ ಆಗತ್ತೆ. ಸೊ ರು ಧಾತುವಿನ ಮುಂಚೆ ಔನಾದಿಕ ಅಂತ ವ್ಯಾಕರಣದಲ್ಲಿ ಬರುವಂತಹ ಒಂದು ಥ ಪ್ರತ್ಯಯ ಬಂದ್ರೆ ಋ ಥ ಅರ್ಥ ಆಗತ್ತೆ. ಈ ರು ಅನ್ನುವ ಶಬ್ದ ರು ಧಾತುವಿಗೆ ಋಗತ, ರು ಅನ್ನುವುದಕ್ಕೆ ರು ಗತವು ಅಂತೀರಿ, ರು ಗತವು, ಗತ ಅಂದ್ರೆ ಜ್ಞಾನ, ತಿಳುವಳಿಕೆ, ಜ್ಞಾನವನ್ನು ತಿಳಿಸಿಕೊಡುವಂತಹದ್ದು ರು ಧಾತು. ಋಷಿ ಅನ್ನೋ ಅದಕ್ಕೆ ಋಷಿ, ಋಷಿ ಜ್ಞಾನೆ ಅನ್ನುವ ಶಬ್ದ ಕೂಡ ರು ಅನ್ನುವುದು ಜ್ಞಾನ ಅರ್ಥಕವಾದಂತಹ ಧಾತು. ಆ ರು ಅನ್ನುವ ಧಾತುವಲ್ಲಿ ಥ ಅನ್ನುವ ಪ್ರತ್ಯಯನ್ನು ಸೇರಿಸಿಕೊಂಡು ಅರ್ಥ ಆಗತ್ತೆ ನೋಡ್ರಿ, ಅದು ಆ ಅರ್ಥವನ್ನು ನಾವಿಲ್ಲಿ ತಗೋಬೇಕು. ಇಲ್ಲಿ ಯಥಾರ್ಥ ಅಂತ ಹೇಳಿದ್ರೆ ಅತಿಕ್ರಮಿಸದೆ ಮೀರದೆ ಇರುವ ಜ್ಞಾನ. ಋಗತೌ ಇತಿ ಧಾತೋ ಕರ್ಮಣಿ ಔಣಾಧಿಕೇ ಥ ಪ್ರತ್ಯಯೇ ಕೃತೆ ಸಾರ್ವಧಾತುಕ ಅರ್ಥ ಧಾತುಕಯೋ ಇತಿ ಗುಣೇ ಅರ್ಥ ಇತಿ ನಿಷ್ಪತ್ತೇ ಅಂತೇಳಿ ಇಷ್ಟು ದೊಡ್ಡ ನಿರ್ವಚನವನ್ನು ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ನಿರ್ವಚನದ ಸಂಕ್ಷೇಪವಾದ ಅರ್ಥ ಏನಂತ ಹೇಳಿದ್ರೆ ರು ಅಂತ ಹೇಳಿದ್ರೆ ಗತಿ, ಗತಿ ಜ್ಞಾನ ಅಂತೇಳಿ. ನಮಗೆ ರುಗತವನ್ನುವ ಧಾತು ಪಾಠದ ಅನುಸಾರವಾಗಿ ರು ಧಾತುವು ಗತಿ ಅರ್ಥಕ, ಗತಿ ಅರ್ಥಕ ಅಂತ ಹೇಳಿದ್ರೆ ಜ್ಞಾನಾರ್ಥಕ, ಗತಿ ಅಂದ್ರೆ ಜ್ಞಾನ ಅಂತೇಳಿ, ಜ್ಞಾನಾರ್ಥಕವಾಗಿ ಪಟ್ಟುವಂತಹದ್ದು. ಈ ನಿಯಮದ ಪ್ರಕಾರವಾಗಿ ಗತ್ಯರ್ಥಕವಾದವುಗಳು ಜ್ಞಾನಾರ್ಥಕವೂ ಆಗಿವೆ. ಆದ್ದರಿಂದ ರು ಧಾತು ಜ್ಞಾನಾರ್ಥಕವಾಗಿದೆ ಅಂತೇ ಅರ್ಥ ಆಯ್ತು. ಥಾ ಪ್ರತ್ಯಯಕ್ಕೆ ವಿಷಯ ತಾವಾನ್ ಅಂತ ಅರ್ಥ. ಈ ರು ಜ್ಞಾನದ ವಿಷಯವಾಗಿದ್ದು ರು ಥ ಜ್ಞಾನ ಅರ್ಥ, ಜ್ಞಾನ ಜ್ಞಾನಾರ್ಥಕವಾಗಿದೆ, ಥಾ ಪ್ರತ್ಯಯ ವಿಷಯವನ್ನು ತಿಳಿಸಿಕೊಡುತ್ತೆ. ಸೊ ರು ಥ ಅರ್ಥ ಅನ್ನುವ ಶಬ್ದಕ್ಕೆ ಜ್ಞಾನದ ವಿಷಯವಾಗಿದ್ದು ಜ್ಞಾನಸ್ಯ ನಿರೂಪಿತತ್ವ ಸಂಬಂಧೇನ ವಿಷಯ ತಾವಾನ್ ಅಂತ ಹೇಳಿ, ಇಲ್ಲಿ ಯಾವುದಾದರೆ ಜ್ಞಾನ ವಿಷಯವಾಗಿದೋ ಅದು ಅರ್ಥ. ಆವಾಗ ಏನಾಯಿತು, ಯಥಾರ್ಥ ಅನ್ನುವ ಶಬ್ದಕ್ಕೆ ಅನತಿಕ್ರಮ್ಯ ಜ್ಞಾನ ವಿಷಯ ಆಗಿದ್ದು ಅನ್ನುವ ಅರ್ಥ ಒಟ್ಟಾರೆ ಸೇರಿದರೆ ಆ ಅರ್ಥವಾಯಿತು. ಯಾವುದಾದರೆ ಎಕ್ಸಾಕ್ಟ್ ಆಗಿ ಫಿಟ್ ಆಗಿ ಇರುವಂತಹ ಶಬ್ದವಾಗಿ ನಮಗೆ ತಿಳಿಸಿಕೊಡುತ್ತೋ, ಜ್ಞೇಯವಾಗಿದೋ, ಜ್ಞೇಯ ತಿಳಿಯಬೇಕಾಗಿದ್ದು ಅಂದರೆ ಅತಿಕ್ರಮಿಸದೆ ಮೀರದೆ ಇದ್ದು ನಮಗೆ ತಿಳಿಯಬೇಕಾಗಿದ್ದನ್ನು ತಿಳಿಸಿಕೊಡುವ ಯಾವುದಿದೋ ಅದು ಯಥಾರ್ಥ. ಸೊ ಯಥಾರ್ಥ ಅಂದ್ರೆ ಒಟ್ಟಾರೆ ಏನಾಯಿತು ನಮಗೆ ಇಲ್ಲಿ, ಜ್ಞೇಯಂ ಅನತಿಕ್ರಮ್ಯ ವರ್ತಮಾನಂ ಯಥಾ ಅವಸ್ಥಿತಮೇವ ಜ್ಞಾನಂ ಯದ್ ವಿಷಯೀಕರೋತಿ ನ ಅನ್ಯಥಾ ತತ್ ಪ್ರಮಾಣಮಿತ್ಯರ್ಥ. ನೋಡಿ, ಪ್ರಮಾಣ ಅನ್ನೋ ಶಬ್ದಕ್ಕೆ ಯಥಾರ್ಥಂ ಅಂದರೆ, ಯಥಾರ್ಥಂ ಅನ್ನೋ ಶಬ್ದಕ್ಕೆ ಟೀಕಾರಾಯರೇ ಎಲ್ಲ ಎಲಿಮಿನೇಷನ್ ಪ್ರಾಸೆಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅನತಿಕ್ರಮ್ಯ ಅಂತ ತಗೊಂಡು ಬಿಟ್ಟು, ನೀವು ಯೋಗ್ಯತೆ ವೀಪ್ಸೆ ಸಾದೃಶ್ಯ ಇವೆಲ್ಲ ಬೇಡ ಅಂತ ಹೇಳಿ ಇವೆಲ್ಲ ಮಾಡಿಬಿಟ್ಟು, ಆ ಅನತಿಕ್ರಮ್ಯ ಅನ್ನುವ ಅರ್ಥವನ್ನು ತಗೊಂಡು, ಜ್ಞೇಯವಾಗಿದ್ದು ಅನ್ನುವ ಅರ್ಥವನ್ನು ತಗೊಂಡು, ಎಲ್ಲವನ್ನು ಒಟ್ಟಾರೆ ಸೇರಿಸಿಬಿಟ್ಟು ಒಂದು ವಾಕ್ಯವನ್ನು ಮಾಡಿ ನಮಗೆ ಅನ್ನದ ತುತ್ತು ಮಾಡಿಕೊಟ್ಟಂತೆ ಕೊಟ್ಟುಬಿಟ್ಟಿದ್ದಾರೆ. ಜ್ಞೇಯಂ ಅನತಿಕ್ರಮ್ಯ ವರ್ತಮಾನಂ ಯಥಾ ಅವಸ್ಥಿತಮೇವ ಜ್ಞೇಯಂ ಯದ್ ವಿಷಯೀಕರೋತಿ ನ ಅನ್ಯಥಾ ತತ್ ಪ್ರಮಾಣಂ ಇತ್ಯರ್ಥ. ಅಂತೇಳಿ ಪ್ರಮಾಣವೆಂದರೆ ಏನು ಅಂತ ಹೇಳಿದ್ರೆ, ಜ್ಞೇಯಂ ತಿಳಿಯಬೇಕಾಗಿದ ವಿಷಯವನ್ನು ಅನತಿಕ್ರಮ್ಯ ಅದನ್ನು ಮೀರದೆ ಎಕ್ಸಾಕ್ಟ್ ಆಗಿ ಎಷ್ಟು ತಿಳಿಸಬೇಕು ಅಷ್ಟನ್ನು ಸರಿಯಾಗಿ ತಿಳಿಸಿಕೊಡುವಂತಹ ವರ್ತಮಾನ ಹಾಗೆ ವರ್ತಿಸುವಂತಹ ಅದು ಯಾವುದಿದೋ ಯಥಾ ಅವಸ್ಥಿತಮೇವ ಇದ್ದದ್ದು ಇದ್ದಂತೆ ಜ್ಞೇಯಂ. ಜ್ಞೇಯಂ ಅಂದ್ರೆ ತಿಳಿಯಬೇಕು, ತಿಳಿಯಬೇಕಂದ್ರೆ ಯದ್ ವಿಷಯೀಕರೋತಿ ಯಾವುದಾದರೆ ವಿಷಯೀಕರಣ. ವಿಷಯೀಕರಣ ಅಂತ ಹೇಳಿದ್ರೆ ವಿಷಯೀಕರಣ ಮಾಡುವುದಂದ್ರೆ ಅನಲೈಸ್ ಮಾಡಿ ನಮ್ಗೆ ತಿಳಿಸಿಕೊಡುವುದು. ಯಾವುದು ಹೀಗೆ ವಿಷಯೀಕರಣವಾಗಿ ತಿಳಿಸಿಕೊಡುತ್ತೋ ಅಂತಹ ತಿಳಿಯಬೇಕಾಗಿದ್ದು, ತಿಳಿಯಬೇಕಾಗಿದ್ದು ಜ್ಞೇಯ ಅಂತ ಹೇಳುವುದರ ಮೂಲಕವಾಗಿ ಜ್ಞಾನ ಅಂತ ಬಂತು. ಯಾವ್ದು ತಿಳಿಯಬೇಕು? ಜ್ಞಾನ ನಮ್ಗೆ ತಿಳಿಯಬೇಕು. ಆದ್ದರಿಂದ ಜ್ಞೇಯಂ ಜ್ಞಾನವನ್ನು, ಅಂತಹ ಜ್ಞಾನವನ್ನು ಕೊಡುವುದು ಯಾವುದಿದೋ ಅದನ್ನು ಪ್ರಮಾಣ ಅಂತ ಕರೀತಾರೆ. ನ ಅನ್ಯಥ ನಾಟ್ ಎಕ್ಸ್ಕ್ಯೂಸ್ ಪ್ರಿಸೈಸ್ಲಿ ದಟ್ ವಿಚ್ ಆಕ್ಚುಲಿ ಎಕ್ಸ್ಪ್ಲೈನ್ಸ್ ಡಿಸ್ಕ್ರೈಬ್ಸ್ ಡ್ಯೂಸಸ್ ದ ಎಕ್ಸಾಕ್ಟ್ ಫಿಟ್ಟಿಂಗ್ ನಾನ್ ಎಕ್ಸೀಡಿಂಗ್ ನಾಲೆಡ್ಜ್ ಅಬೌಟ್ ಸಮಥಿಂಗ್ ದಟ್ ಈಸ್ ವಾಟ್ ಇಸ್ ಪ್ರಮಾಣ ಅಂಥೇಳಿ ನಮಗೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಆ ಡೆಫಿನಿಷನ್, ಪ್ರಮಾಣದ ಡೆಫಿನಿಷನ್ ಕೊಟ್ಟಿದ್ದಾರೆ. ಸೊ ಈಗ ಏನಾಯ್ತು ನಮಗೆ, ಲಕ್ಷಣ ಅಂದ್ರೆ ಏನು ಗೊತ್ತಾಯ್ತು. ಅದಕ್ಕೆ ಮೊದಲು ಲಕ್ಷಣವನ್ನು, ಪ್ರಮಾಣ ಲಕ್ಷಣ ಅಂತ ಹೇಳಿದ್ರೆ ಮೊದಲು ಲಕ್ಷಣ ಅನ್ನುವುದನ್ನು ಡಿಫೈನ್ ಮಾಡಿ ಪ್ರಮಾಣದ ಲಕ್ಷಣವೇನು ಅನ್ನುವುದನ್ನು ಆಮೇಲೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಪ್ರಮಾಣದ ಲಕ್ಷಣವನ್ನು ನಮಗೆ ಟೀಕಾರಾಯರು ಡಿಫೈನ್ ಮಾಡಿ ನಿರ್ವಚನ ಮಾಡಿಕೊಟ್ಟಿದ್ದಾರೆ. ಇದನ್ನು ನಾನು ಇಷ್ಟು ವಿವರಣೆ ಮಾಡಿದ್ದನ್ನು ಆಕ್ಚುಯಲ್ ಆಗಿ ಇದು ಇಷ್ಟು ವಿವರಣೆ ಮಾಡುವುದಕ್ಕೆ ಮೂಲಭೂತವಾದದ್ದು ಏನಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳು ಮಾಡಿದಂತ ಭಾವದೀಪ. ನಾನು ನಿಮಗೆ ಇಷ್ಟುವರೆಗೂ ಹೇಳಿದ್ದೆಲ್ಲ ಕೂಡ ಈ ರಾಘವೇಂದ್ರ ಸ್ವಾಮಿಗಳು ಮಾಡಿದಂತ ಭಾವದೀಪದಲ್ಲಿ ಬರುತ್ತೆ. ಅದನ್ನು ನಾನು ಓದ್ತಾ ಹೋಗಿ ಎಲ್ಲೆಲ್ಲಿ ಅದರ ಎಕ್ಸ್ಪ್ಲನೇಷನ್ ಬೇಕು ಅದನ್ನು ಕೊಡ್ತೀನಿ. ಭಾವದೀಪದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೀಗೆ ಹೇಳ್ತಾ ಇದ್ದಾರೆ. ಏವಂ ಉಪಯುಕ್ತಂ ಉಕ್ತ್ವ, ಈ ವಿಧವಾಗಿ ಉಪಯುಕ್ತವಾದಂತ ಅಂದ್ರೆ ಯಾವುದು ಪ್ರಾಪರ್ ಆಗಿದೆ, ಯಾವುದು ಹೇಳಬೇಕಾಗಿದ್ದು ಅದರನ್ನು ಉಕ್ತ್ವ ಹೇಳಿಬಿಟ್ಟು ಪ್ರಮಾಣ ಸಾಮಾನ್ಯ ಲಕ್ಷಣ ಉಕ್ತಿಂ ಪ್ರತಿಜಾನಿತೆ, ಪ್ರಮಾಣದ ಸಾಮಾನ್ಯ ಲಕ್ಷಣ ಮಾತನ್ನು ನಮಗೆ ತಿಳಿಸಿಕೊಡ್ತಾ ಅಂತ ಹೇಳಿ ತತ್ರ ಇತಿ. ತತ್ರ ಅಂದ್ರೆ ಅಲ್ಲಿ, ಅಲ್ಲಿ ಅಂದ್ರೆ ಎಲ್ಲಿ. ಸೊ ಈಗ ಟೀಕಾರಾಯರು ಹೇಳಿದಂತಹ ಆ ಮಾತುಗಳನ್ನೆಲ್ಲ ಅನಲೈಸ್ ಮಾಡ್ತಾ ಇದ್ದಾರೆ. ತತ್ರ ಆದೌ ತಾವತ್ ಪ್ರಮಾಣ ಸಾಮಾನ್ಯ ಲಕ್ಷಣ ಮುಚ್ಚತಿ ಅಂತ ಹೇಳಿದಾಗ, ತತ್ರ ಅನ್ನುವ ಶಬ್ದಕ್ಕೆ ಲಕ್ಷ್ಯ ಲಕ್ಷಣಾದಿ ಸ್ವರೂಪೇ ಜ್ಞಾತೆ ಸತಿ ಇತಿವ ಆದ್ಯ ಪದೇನ ಏವ ಉದ್ದೇಶೇ ಸತಿ ಇತಿವ ಅಂಥೇಳಿ ನಮಗೆ ತತ್ರ ಅನ್ನುವ ಶಬ್ದಕ್ಕೆ ಲಕ್ಷ್ಯ ಮತ್ತು ಲಕ್ಷಣ. ಲಕ್ಷ್ಯ ಅಂದ್ರೆ ನಮ್ಮ ಗುರಿ, ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀವೋ ಅದು ಲಕ್ಷ್ಯ. ಲಕ್ಷಣ ಅಂದ್ರೆ ಯಾವುದರ ಡೆಫಿನಿಷನ್ಸ್, ಯಾವುದರ ಪ್ರಾಪರ್ಟೀಸ್ ನಾವು ಅನಲೈಸ್ ಮಾಡುವ ಲಕ್ಷಣಗಳು. ಸೊ ಈ ವಿಧವಾಗಿ ಲಕ್ಷ್ಯ ಮತ್ತು ಲಕ್ಷಣಾದಿಗಳ ಸ್ವರೂಪವನ್ನು ತಿಳಿಯುತ್ತಾ ಇರುವಾಗ ಇಲ್ಲ ಆದ್ಯ ಪದದಿಂದ ಉದ್ದೇಶ, ನಾವು ನಮ್ಮ ಉದ್ದೇಶವೇನಾಗಿದೆ ನಮ್ಮ ಉದ್ದೇಶವನ್ನು ನಿರೂಪಣೆ ಮಾಡುವುದಕ್ಕಾಗಿಯೂ ಇಲ್ಲ ಸಾಮಾನ್ಯ ಲಕ್ಷಣ ಏನು ಅನ್ನುವುದಕ್ಕೆ ತಿಳಿಸುವುದಕ್ಕಾಗಿಯೂ ಇಲ್ಲ ವಿಭಾಗ ವಿಶೇಷ ಉದ್ದೇಶ ಇವು ಯಾವಾಗಾದ್ರೂ ಒಂದು ಅರ್ಥವನ್ನು ಮಾಡಿಕೊಳ್ಳಬಹುದು ಆದ್ದರಿಂದ ಇವೆಲ್ಲವನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇಲ್ಲಿ ಹೇಳ್ತಾ ಇದ್ದಾರೆ. ಆದೌ ಹೇತು ಗರ್ಭಮಿದಂ ಪ್ರಾಥಮ್ಯಾತ್ ಪ್ರಮಾಣ ಸಾಮಾನ್ಯ ಲಕ್ಷಣ ಮುಚ್ಚೇತ ಇತ್ಯರ್ಥ ಅಂತೇಳಿ ವಿಭಾಗ ವಿಶೇಷ ಉದ್ದೇಶಾಧಿಕಂ ಪಶ್ಚಾತ್ ವಕ್ಷಿತ ಇತಿ ತಾವತ್ ಶಬ್ದ ಅಂತೇಳಿ ಇಲ್ಲಿ ಯೋಗ್ಯತಾ ಅನ್ನುವ ಶಬ್ದಕ್ಕೆ ಯಥಾ ಅನ್ವ ಶಬ್ದ ಯಥಾರ್ಥ ಅಂತ ಹೇಳಿದಾಗ ಯೋಗ್ಯತಾ ವೀಪ್ಸಾ ಪದಾರ್ಥ ಅನತಿವೃತ್ತಿ ಸಾದೃಶ್ಯಂ ಚ ಇತಿ ಯಥಾಶಬ್ದಾರ್ಥ ಚತುಷ್ಟಯೇ ಅತ್ರ ವಿವಕ್ಷಿತಾರ್ಥ ಮಾಹ. ನಾನು ಹೇಳಿದಂತೆ ಯೋಗ್ಯತಾ ಅನ್ನುವ ಶಬ್ದಕ್ಕೆ ಈ ನಾಲ್ಕು ಅರ್ಥಗಳಿದೆ. ಆ ನಾಲ್ಕು ಅರ್ಥಗಳು ಯಥಾ ಅನ್ನುವ ಶಬ್ದಕ್ಕೆ ಯೋಗ್ಯತೆ ಅಂತ ಹೇಳಬಹುದು, ಯಥಾ ಅನ್ನುವ ಶಬ್ದಕ್ಕೆ ವೀಪ್ಸ ಅಂದ್ರೆ ರಿಪಿಟೇಷನ್, ಯಥಾ ಯಥಾ ಅಂತ ಹೇಳ್ತೀವಲ್ಲ ಆ ವಿಧವಾಗಿ ಹೇಳುವಂತಹದ್ದು. ಅದೇ ವಿಧವಾಗಿ ಯಥಾ ಅನ್ನುವ ಶಬ್ದಕ್ಕೆ ಪದಾರ್ಥ ಅನತಿವೃತ್ತಿ ಅದನ್ನು ಅತಿಕ್ರಮಿಸದೇ ಇರುವಂತಹದ್ದು, ಅದಾದ ಮೇಲೆ ಸಾದೃಶ್ಯ ಸಿಮಿಲ್ಯಾರಿಟಿ ಅನ್ನುವ ಈ ನಾಲ್ಕು ಅರ್ಥಗಳು ಇದೆ. ಈ ನಾಲ್ಕು ಅರ್ಥಗಳಲ್ಲಿ ಇಲ್ಲಿ ಅತ್ರ ಐತಿ, ಇಲ್ಲಿ ನಾಲ್ಕು ಅರ್ಥಗಳಲ್ಲಿ ನಮಗೆ ಮಿಕ್ಕ ಮೂರು ಎಲಿಮಿನೇಟ್ ಮಾಡಿ ಅನತಿಕ್ರಮ್ಯ ಅನ್ನೋದನ್ನೇ ತಗೊಳ್ತಾ ಇದ್ದಾರೆ. ಅತ್ತೋ ವಿಧೇಯಿ ವಸ್ತು ಪ್ರಯೋಜನ ನಿವೃತ್ತಿಸು ಇತಿ ಅನೇಕ ಅರ್ಥ ಶಬ್ದ ಅರ್ಥೇಶು ಅತ್ರ ವಿವಕ್ಷಿತಾರ್ಥಮಃ ಅರ್ಥ ಶಬ್ದ ಇತಿ. ಯಥಾ ಶಬ್ದ ಆದ ಮೇಲೆ ಅರ್ಥ ಶಬ್ದಕ್ಕೆ ಹೇಳ್ತಾ ಇದ್ದಾರೆ ಕರ್ಮ ವ್ಯುತ್ಪತ್ತೇಹೇ ಇತ್ಯರ್ಥ. ವ್ಯುತ್ಪತ್ತಿ ಅವಯವಶಃ ಅರ್ಥಕಥನಂ ಅಂತೇಳಿ ಇಲ್ಲಿ ವ್ಯುತ್ಪತ್ತಿ ಅಂದ್ರೆ ಎಟಿಮಾಲಜಿ. ಈ ಎಟಿಮಾಲಜಿ ಹೇಳ್ತಾ ಬರುವಾಗ ಈ ಅರ್ಥ ಅನ್ನುವ ಶಬ್ದ ಎಟಿಮಾಲಜಿ ಬರ್ತಾ ಇದನ್ನು ನಾವು ಪ್ರಸಿದ್ಧವಾಗಿರುವ ಅಮರಕೋಶ ಶಬ್ದಗಳಿಂದ ತಿಳಿಯಕ್ಕಾಗೋದಿಲ್ಲ. ಈ ಅರ್ಥ ಶಬ್ದಕ್ಕೆ ಹೊರಟಾಗ ನಾವು ಅದನ್ನು ಒಡೆದು ಅದರ ಒಳಗೆ ಪ್ರವೇಶ ಮಾಡಬೇಕು. ಅದಕ್ಕೆ ರೂ ಗತೌ ಇತಿ ಧಾತೋಹೋ ಕರ್ಮಣಿ ಔಣಾಧಿಕೇ ತಪ್ರತ್ಯಯೇ ಸಾರ್ವಧಾತುಕ ಅರ್ಥ ಧಾತುಕಯೋಹೋ ಇತಿ ಗುಣೇ ಕೃತೆ ಅರ್ಥ ಇತಿ ನಿಷ್ಪತ್ತೇಹೇ. ನಿಷ್ಪತ್ತಿ ಅಂದ್ರೆ ಅದನ್ನು ಅನಲೈಸ್ ಮಾಡಿ ಒಡೆದು ಅದರನ್ನು ತೆಗೆಯುವುದು, ಅರ್ಥ ಶಬ್ದವನ್ನು ಒಡೆದು ರೂ ಥ ಅಂತ ಮಾಡಿ ರೂ ಥ ರೂ ಗತೌ ಅಂತ ಅರ್ಥ ಅನ್ನುವ ಪ್ರತ್ಯಯ ಅದು ಔಣಾದಿಕ ಪ್ರತ್ಯಯ ಅಂತ ಕರೀತಾರೆ. ಔಣಾದಿಕ ಪ್ರತ್ಯಯ ಅಂತ ಹೇಳಿದರೆ ಅದು ವಿಷಯಕವಾಗಿರುವಂತಹದ್ದು ಅಂತ ಹೇಳಿ ತಗೊಂಡು ಜ್ಞಾನಾರ್ಥತ್ವಾದಿ. ಸೊ ಗತಿ ಜ್ಞಾನ, ಗತಿ ಅನ್ನುವ ಶಬ್ದಕ್ಕೂ ಜ್ಞಾನ ಅನ್ನುವ ಶಬ್ದಕ್ಕೂ ಒಂದೇ ಅರ್ಥ. ಗತಿ ಅಂದ್ರೂ ಜ್ಞಾನ ಅಂದ್ರೂ ಒಂದೇ. ರು ಅನ್ನುವ ಧಾತುವಿಗೆ ಗತಿ ಜ್ಞಾನ ಅಂತ ಅರ್ಥ. ಸೊ ಅದಕ್ಕೆ ರು ಥ ಅರ್ಥ ಅಂತ ಹೇಳಿದಾಗ ನಮಗೆ ಜ್ಞಾನಾರ್ಥತ್ವಾದ ಜ್ಞಾನ ಉಪಲಕ್ಷಿತ ವಸ್ತು ವಾಚಿ ಇತ್ಯರ್ಥ ಪದಾರ್ಥ ವಾಕ್ಯಾರ್ಥಮಾಹ ಜ್ಞೇಯಮಿತಿ ಅಂತ ಹೇಳಿ ಜ್ಞಾನ ಉಪಲಕ್ಷಿತ ಅಂತ. ಜ್ಞೇಯ ಅಂದ್ರೆ ತಿಳಿಯಬೇಕಾಗಿದೆ. ನಾವು ಯಾವ್ದನ್ನು ತಿಳಿಯಬೇಕು? ಜ್ಞಾನ. ವಾಟ್ ಡೂ ವಿ ಹ್ಯಾವ್ ಟು ಅಕ್ವೈರ್? ಒಂದು ವಿಷಯದ ಬಗ್ಗೆ ಜ್ಞಾನ ಬರಬೇಕು. ಅದರಿಂದ ಜ್ಞಾನೋಪಲಕ್ಷಿತ ಇತ್ಯರ್ಥ ತೇನ ಗ್ರಾಮಂ ಗಚ್ಚತಿ ಇತ್ಯಾದಿ ಗ್ರಾಮಸ್ಯ ಅಪಿ ವಸ್ತು ಜ್ಞೇಯತ್ವಾತ್ ತದ್ ಅನತಿಕ್ರಾಂತಾಯಾಮ್ ಕ್ರಿಯಾಯಾಮ್ ನ ಅತಿವ್ಯಾಪ್ತಿ ಅಂತೇಳಿ ಇಲ್ಲಿ ಯಾವುದೇ ವಸ್ತು ಒಂದು ಗ್ರಾಮದ ಬಗ್ಗೆ ನಿಮಗೆ ತಿಳುವಳಿಕೆ ಬರಬೇಕಂದ್ರೆ ಗ್ರಾಮದ ಬಗ್ಗೆ ನೀವು ತಿಳ್ಕೋಬೇಕು. ಸೊ ಆ ಗ್ರಾಮದ ಬಗ್ಗೆ ತಿಳ್ಕೋಬೇಕಂತ ಹೇಳಿದ್ರೆ ಆವಾಗ ಜ್ಞಾನ ಬರಬೇಕು. ಯಾವುದೇ ಒಂದು ವಸ್ತು ತಗೊಳ್ಳಿ, ಈ ಅನ್ನೋ ಶಬ್ದಕ್ಕೆ ಯಥಾರ್ಥ ಅನ್ನೋ ಶಬ್ದಕ್ಕೆ ಯಾವುದರ ವಿಷಯವಾಗಲಿ ವಿಷಯವನ್ನು ನಾವು ತಿಳ್ಕೋಬೇಕಂದ್ರೆ ಅದಕ್ಕೆ ತತ್ ಪ್ರಮಾಣಮಿತ್ಯರ್ಥ ಇತ್ಯರ್ಥ ಪ್ರಮಾಣಮಿತ್ಯುತ್ತಾ ಇತಿ ಶೇಷೋಕ್ತಿಯ ವ್ಯವಹಾರ ಸಾಧಕತ್ವ ಬೋಧ್ಯಂ ಅಂತೇಳಿ ಈ ವಿಧವಾಗಿ ರಾಘವೇಂದ್ರ ಸ್ವಾಮಿಗಳು ಆ ಯಥಾರ್ಥ ಶಬ್ದವನ್ನು ಒಡೆದು ನಮಗೆ ಹೇಗೆ ಅರ್ಥವನ್ನು ಮಾಡ್ಕೋಬೇಕು ಅಂತ ಅದಾದ ಮೇಲೆ ಇಲ್ಲಿ ನೋಡಿ ನಮಗೆ ಏನಾಯ್ತೀಗ ಪ್ರಮಾಣ ಲಕ್ಷಣ ಅನ್ನುವುದರಲ್ಲಿ ಲಕ್ಷಣ ಹೇಳಿ ಪ್ರಮಾಣವನ್ನು ಡಿಫೈನ್ ಮಾಡಿ ಹೇಳಿದ್ದಾರೆ. ಹೇಳಿದಾಗ ನಮಗೆ ಪ್ರಮಾಣ ಅನ್ನತ್ತಲೇ ನಮಗೆ ಮನಸ್ಸಿಗೆ ಬರುವಂತಹದ್ದು ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ ಇತ್ಯಾದಿ ಪ್ರಮಾಣಗಳು ಬರುತ್ತೆ. ಸೊ ಜ್ಞೇಯ ವಿಷಯಕಾರಿತ್ವಂಚ ಸಾಕ್ಷಾದ್ವಾ ಸಾಕ್ಷಾತ್ ಜ್ಞೇಯ ವಿಷಯಕಾರಿ ಸಾಧನತ್ವೇನವಾ ವಿವಕ್ಷಿತಮಿತಿ ನ ಅನುಪ್ರಮಾಣೇಶು ಅವ್ಯಾಪ್ತಿ ಜ್ಞೇಯ ವಿಷಯಕಾರಿತ್ವೇನ ಏವ ಪ್ರಮಾತೃ ಪ್ರಮೇಯೋ ವ್ಯವಚ್ಛೇದ ತಯೋ ಸಾಕ್ಷಾತ್ ಜ್ಞೇಯ ವಿಷಯೀಕಾರಿತ್ವಭಾವಾತ್ ಸಾಕ್ಷಾತ್ ಜ್ಞೇಯ ವಿಷಯಕಾರಿ ಕಾರಣತ್ವೇ ಅಪಿ ತತ್ ಸಾಧನತ್ವ ಅಭಾವಾಚ್ಯ ಅಂತ ಹೇಳಿ ಬಹಳ ಕಾಂಪ್ಲೆಕ್ಸ್ ಆಗಿ ತೋರಬಹುದು. ಆದರೆ ನೋಡ್ರಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನಮಗೆ ತಿಳಿಯಬೇಕಾಗಿದೆ ವಿಷಯ ಯಾವುದು ಜ್ಞೇಯ. ಸೊ ಯಥಾರ್ಥ ಪ್ರಮಾಣ ಅಂತ ಹೇಳಿದ್ರೆ ಪ್ರಮಾಣವಂದ್ರೆ ಏನಾಯಿತು? ಆವಾಗ ತಿಳಿಯಬೇಕ ಜ್ಞಾನ ಅಂತ ಹೇಳಾಯಿತು. ಅಂದ್ರೆ ಏನಾಯಿತು? ಜ್ಞೇಯ ವಿಷಯಕಾರಿತ್ವಂಚ ಸಾಕ್ಷಾದ್ವ ಸಾಕ್ಷಾತ್ ಜ್ಞೇಯ ವಿಷಯಕಾರಿ ಸಾಧನತ್ವೇನ ವಿವಕ್ಷಿತ. ಅಂದರೆ ಪ್ರಮಾಣವಂತೆ ಏನಾಯ್ತೀರಿ? ಯಾವುದಾದರೆ ಜ್ಞಾನವಾಗಿದೆಯೋ ಅಂದ್ರೆ ಏನು ತಿಳಿಯಬೇಕಾಗಿದ ವಿಷಯವನ್ನು ವಿಷಯೀಕರಣ ಮಾಡಿ ಅನಲೈಸ್ ಮಾಡಿ ಅದರ ಬಗ್ಗೆ ಜ್ಞಾನ ಪಡಿತೀವಿ ಅದು ಆಗಲಿ ಇಲ್ಲ ಅಂದ್ರೆ ಸಾಕ್ಷಾತ್ ಜ್ಞಾನ ಇಲ್ಲ ಸಾಕ್ಷಾತ್ ಜ್ಞಾನವಾಗಬೇಕು, ಇಲ್ಲ ಒಂದು ಸಾಧನದ ಮೂಲಕವಾಗಿ ಬರುವ ಜ್ಞಾನವಾಗಬಹುದು. ಅಂದ್ರೆ ಏನಾಯ್ತು, ಪ್ರಮಾಣ ಅಂತ ಹೇಳಿದರೆ ನಿಮಗೆ ಒಂದು ವಿಷಯದ ಬಗ್ಗೆ ಜ್ಞಾನ ಅಂತ ಅರ್ಥ ಆಯ್ತು. ಆವಾಗ ಅನುಪ್ರಮಾಣವನ್ನು ಒಂದು ಪ್ರಮಾಣ ಅಂತ ಹೇಳಕ್ಕಾಗಿಲ್ಲ. ಯಾಕಂದ್ರೆ ಅನುಪ್ರಮಾಣ ಅಂದ್ರೆ ಏನಾಯ್ತು, ಅನುಪ್ರಮಾಣ ಜ್ಞಾನವಲ್ಲ, ಅನುಪ್ರಮಾಣವು ಸಾಧನ. ಅಂದ್ರೆ ನೀವು ಈಗ ಪ್ರತ್ಯಕ್ಷ ತಗೊಳ್ರಿ, ಅನುಮಾನ ತಗೊಳ್ರಿ, ಇಲ್ಲ ವೇದಗಳು, ಆಗಮ ತಗೊಳ್ರಿ, ಇವೆಲ್ಲವೂ ಸಾಧನಗಳು. ನಿಮಗೆ ಪ್ರಮಾಣ ಅಂತ ಹೇಳಿದರೆ ಜ್ಞಾನ ಅಂತ ಡಿಫೈನ್ ಮಾಡಿದ್ದೀರ. ಯಾಕಂದ್ರೆ ನೀವೇನು ಯಥಾರ್ಥಂ ಪ್ರಮಾಣ, ಯಥಾರ್ಥ ಪ್ರಮಾಣ ಅಂದರೆ ಅನತಿಕ್ರಮ್ಯ, ಅದನ್ನು ಅತಿಕ್ರಮಿಸದೆ ಪಡೆಯುವಂತಹ ಜ್ಞಾನ ಯಾವುದಿದೋ ಅದನ್ನು ಪ್ರಮಾಣ ಅಂತ ಕರೆದಿದ್ದೀರ. ಅಂದ್ರೆ ಏನಾಯ್ತು ನಿಮಗೆ, ಪ್ರಮಾಣ ಅಂತ ಹೇಳಿದ್ರೆ ಒಂದರ ಬಗ್ಗೆ ಬರುವ ಜ್ಞಾನ ಅಂತ ಆಯ್ತು ಅಲ್ವಾ. ಪ್ರಮಾಣವೆಂದರೆ ಜ್ಞಾನವಾದರೆ ಮತ್ತೆ ನೀವು ಉದಾಹರಣೆ ತಗೊಂಡೀಗ ಆಗಮ ಪ್ರಮಾಣ ಅಂತೀರ. ಆಗಮ ಅನ್ನುವುದು ಈಗ ವೇದಗಳು ಒಂದು ಸಾಧನೆ ಅಷ್ಟೇ, ವೇದಗಳನ್ನು ಉಪಯೋಗಿಸಿ ನಾವು ಜ್ಞಾನವನ್ನು ಪಡೆಯುತ್ತೀವಿ. ಸೊ ಆ ಜ್ಞಾನ ಮಾತ್ರ ಪ್ರಮಾಣವಾಯಿತು, ವೇದ ಪ್ರಮಾಣವಲ್ಲ. ಹಾಗೆ ಪ್ರತ್ಯಕ್ಷದಿಂದ ಒಂದು ನೋಡ್ತೀವಿ, ಆ ಪ್ರತ್ಯಕ್ಷದಿಂದ ಒಂದರ ಜ್ಞಾನ ಬರುತ್ತೆ, ಆ ಜ್ಞಾನ ಪ್ರಮಾಣವಾಯಿತು, ಪ್ರತ್ಯಕ್ಷ ಪ್ರಮಾಣವಲ್ಲ ಅಂತ ಹೇಳಿದಂತೆ. ಅದೇ ವಿಧವಾಗಿ ಅನುಪ್ರಮಾಣ ತಗೊಂಡ್ರೆ ಅನುಪ್ರಮಾಣವನ್ನು ಉಪಯೋಗಿಸಿಕೊಂಡು, ಆ ಲಾಜಿಕ್ ಅನ್ನು ಉಪಯೋಗಿಸಿಕೊಂಡು ನಾವು ಒಂದು ವಿಷಯದ ಬಗ್ಗೆ ಜ್ಞಾನವನ್ನು ಪಡಿತೀವಿ, ಆ ಜ್ಞಾನ ಪ್ರಮಾಣವಾಯಿತು. ಈ ಅನುಪ್ರಮಾಣ ಪ್ರಮಾಣವಲ್ಲ ಅಂತ ನಮಗೆ ಸಂಶಯ ಬರಲಿಕ್ಕೆ ಅವಕಾಶವಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸಾಧನತ್ವೇನವಾ ವಿವಕ್ಷಿತಮಿತಿ ನ ಅನುಪ್ರಮಾಣೇಶು ಅವ್ಯಾಪ್ತಿ. ನೀವು ಹೇಳಿದಂತಹ ಪ್ರಮಾಣದ ಡೆಫಿನಿಷನ್ ಯಾವುದಿದೋ, ಯಥಾರ್ಥಂ ಅಂತ ನೀವು ಪ್ರಮಾಣದ ಡೆಫಿನಿಷನ್ ಅಂತ ಕೊಟ್ಟಿದ್ದೀರಾ, ಈ ಡೆಫಿನಿಷನ್ ಕೊಟ್ರೆ ಅದು ಅನುಪ್ರಮಾಣಕ್ಕೆ ಅನ್ವಯಿಸುವುದಿಲ್ಲ. ಅವ್ಯಾಪ್ತಿ, ಅವ್ಯಾಪ್ತಿ ಅಂದ್ರೆ ಇಟ್ ಡಸಂಟ್ ಅಪ್ಲೈ, ಅನುಪ್ರಮಾಣಕ್ಕೆ ಅನ್ವಯಿಸುವುದಿಲ್ಲ. ಸೊ ಅನುಪ್ರಮಾಣ ಪ್ರಮಾಣವಲ್ಲ ಅಂತ ಹೇಳಿದಂತಾಯ್ತಲ್ಲವಾ ಅಂತ ಒಂದು ಆಕ್ಷೇಪ ತಗೊಂಡು ಬಂದರೆ, ಅಬ್ಜೆಕ್ಷನ್ ತಗೊಂಡು ಬಂದರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಜ್ಞೇಯ ವಿಷಯ ಕಾರಿತ್ವೇನ ಏವ ಪ್ರಮಾತೃ ಪ್ರಮೇಯೋ ವ್ಯವಚ್ಛೇದ ಅಂತ ಹೇಳಿ. ಅದಕ್ಕೆ ನಾವು ಉದಾಹರಣೆಗೆ ನೋಡ್ರಿ, ಪ್ರಮಾತೃ ಪ್ರಮೇಯ ಪ್ರಮಾಣ ಎಲ್ಲ ಶಬ್ದಗಳನ್ನು ತಗೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ಇವು ಈ ಶಬ್ದಗಳು ಏನನ್ನು ಹೇಳುತ್ತೆ, ಈಗ ಪ್ರಮಾತೃ ಅಂದ್ರೆ ಯಾರು ಪ್ರಮಾಣದಿಂದ ತಿಳಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೋ ಮಾಡುವವನು ಪ್ರಮಾತೃ. ಉದಾಹರಣೆಗೆ ಒಂದು ವ್ಯಕ್ತಿ, ಒಂದು ಮನುಷ್ಯ, ಅವನು ಪ್ರಮಾತೃ. ಅದೇ ವಿಧವಾಗಿ ಪ್ರಮೇಯ ಯಾವುದರ ಬಗ್ಗೆ ತಿಳ್ಕೋಬೇಕೋ ಅದು ಪ್ರಮೇಯ. ಉದಾಹರಣೆಗೆ ನೀವು ಆಗಮ ಪ್ರಮಾಣ ತಗೊಂಡ್ರೆ, ವೇದಗಳು ಪ್ರಮಾಣ ಅಂತ ತಗೊಂಡ್ರೆ, ವೇದಗಳನ್ನು ಅಧ್ಯಯನ ಮಾಡುವವನು ಪ್ರಮಾತೃ. ಯಾರು ವೇದ ಅಧ್ಯಯನ ಮಾಡ್ತಾನೋ, ವೇದಗಳನ್ನು ಉಪಯೋಗಿಸಿಕೊಳ್ತಾನೋ, ತಿಳ್ಕೊಳ್ತಾನೋ ಅವನು ಪ್ರಮಾತೃ. ವೇದಗಳಲ್ಲಿ ಭಗವಂತನ ಪ್ರತಿಪಾದನೆ ಮಾಡುತ್ತಾನೆ ಭಗವಂತ, ಪ್ರಮೇಯ ಅವನ ಬಗ್ಗೆ ನಾವು ತಿಳ್ಕೋಬೇಕು, ಅವನು ವಿಷಯನಾಗಿದ್ದಾನೆ. ಸೊ ಪ್ರಮೇಯ. ಸೊ ಪ್ರಮಾಣ ಅಂದ್ರೆ ಯಾರು ತಿಳ್ಕೊಳ್ಳಕ್ ಹೊರಟಿದ್ದಾನ ಅವನು ಪ್ರಮಾಣವಲ್ಲ, ನಾನು ಪ್ರಮಾಣವಲ್ಲ, ಹಾಗೆ ಭಗವಂತನು ಪ್ರಮಾಣವಲ್ಲ. ಸೊ ಪ್ರಮಾಣ ವ್ಯವಚ್ಛೇದ ಅಂದ್ರೆ ವಿ ಆರ್ ಎಕ್ಸ್ಕ್ಲೂಡಿಂಗ್. ಜ್ಞೇಯ ವಿಷಯಕಾರಿತ್ವೇನ ಏವ, ಜ್ಞೇಯವಾದ ವಿಷಯಕಾರಿತ್ವೇನ ಯಾವುದಾದರೆ ತಿಳಿಯಬೇಕೋ, ಇದು ಜ್ಞಾನ ಅನ್ನುವ ಒಂದು ಅಂಶದಿಂದ ನಾನೇ ಜ್ಞಾನವಲ್ಲ, ಭಗವಂತನೇ ಜ್ಞಾನವಲ್ಲ, ಭಗವಂತನ ಬಗ್ಗೆ ನಾನು ತಿಳ್ಕೊಳ್ತಾ ಇದ್ದೀನಿ, ನಾನು ಪ್ರಮಾತೃ, ಭಗವಂತ ಪ್ರಮೇಯ. ಸೊ ಭಗವಂತ ಪ್ರಮಾಣವಲ್ಲ, ನಾನೇ ಪ್ರಮಾಣವಲ್ಲ, ಭಗವಂತನೇ ಪ್ರಮಾಣವಲ್ಲ. ಆದರೆ ಯಾಕೆ ಅಂತ ಹೇಳಿದ್ರೆ, ಪ್ರಮಾಣ ಅನ್ನುವ ಶಬ್ದಕ್ಕೆ ಯಥಾರ್ಥಂ ಪ್ರಮಾಣ ಅಂತ ಹೇಳಿದ್ದೀವಲ್ವಾ, ಅಂದ್ರೆ ಜ್ಞೇಯ ವಿಷಯಕಾರಿತ್ವ ಅಂದ್ರೆ ಇಟ್ ಈಸ್ ನಾಲೆಡ್ಜ್ ಅಬೌಟ್ ಸಮಥಿಂಗ್. ಆದ್ದರಿಂದ ನಾನು ಪ್ರಮಾಣವಲ್ಲ, ಭಗವಂತ ಪ್ರಮಾಣವಲ್ಲ ಅಂತ ಹೇಳಿದಂತಾಯ್ತು. ಅದೇ ವಿಧೇಯದಿಂದ ವೇದವು ಪ್ರಮಾಣವಲ್ಲ, ಯಾಕಂದ್ರೆ ವೇದವು ಜ್ಞಾನವಲ್ಲ, ವೇದ ಜ್ಞಾನಕ್ಕೆ ಸಾಧನ ಮಾತ್ರ. ನೀವು ಜ್ಞಾನ ಜ್ಞೇಯ ವಿಷಯಕಾರಿತ್ವ, ಸಾಕ್ಷಾತ್ ಜ್ಞೇಯ ವಿಷಯಕಾರಿತ್ವ ಇಲ್ಲ, ಸಾಧನತ್ವೇನ ಜ್ಞೇಯ ವಿಷಯ, ನಿಮಗೆ ಜ್ಞಾನಗಳು ಭಗವಂತನ ಬಗ್ಗೆ ಜ್ಞಾನ ನಿಮಗೆ ಯಾವುದೋ ರೀತಿಯಲ್ಲಿ ಬರಬಹುದು, ಇಲ್ಲ ವೇದಗಳ ಮೂಲಕವಾಗಿ ಬರಬಹುದು, ಇನ್ನೊಬ್ರು ಹೇಳಿ ಬರಬಹುದು, ಒಟ್ಟಾರೆ ಆ ಜ್ಞಾನ ಯಾವುದಿದೋ ಅದು ಪ್ರಮಾಣವಾಯಿತೇ ಹೊತ್ತು ವೇದಗಳು ಸಾಧನೆ, ವೇದವೆನ್ನುವ ಸಾಧನದ ಮೂಲಕವಾಗಿ ಜ್ಞಾನ ಬರಬಹುದು, ಇಲ್ಲ ಬೇರೆ ರೀತಿಯಲ್ಲಿ ಸಾಕ್ಷಾತ್ತ ಅಪರೋಕ್ಷವಾಗಿ ಜ್ಞಾನ ಬರಬಹುದು, ಏದೋ ರೀತಿಯಲ್ಲಿ ಜ್ಞಾನ ಬರಬಹುದು. ಆ ಜ್ಞಾನ ಪ್ರಮಾಣವಾಗತ್ತೆ ಹೊರತು ನೀವು ಪ್ರಮಾತೃ ನನ್ನನ್ನು ಎಕ್ಸ್ಕ್ಲೂಡ್ ಮಾಡಿದ್ದೀರಾ, ಯಾಕಂದ್ರೆ ನಾನು ಜ್ಞಾನವಲ್ಲ. ಭಗವಂತನನ್ನು ಎಕ್ಸ್ಕ್ಲೂಡ್ ಮಾಡಿದ್ದೀರಾ, ಯಾಕಂದ್ರೆ ಭಗವಂತ ಜ್ಞಾನವಲ್ಲ. ಆದರೆ ವೇದಗಳನ್ನು ಎಕ್ಸ್ಕ್ಲೂಡ್ ಮಾಡಬೇಕಾಗಿ ಬರುತ್ತೆ, ಯಾಕಂದ್ರೆ ವೇದಗಳು ಕೂಡ ಜ್ಞಾನವಲ್ಲ. ವೇದದಿಂದ ಜ್ಞಾನ ಪಡಿತೀವಿ, ವೇದ ಒಂದು ಉಪಕರಣ, ಸಾಧನ ಮಾತ್ರ. ಸೊ ಆದ್ದರಿಂದ ವೇದವು ಪ್ರಮಾಣವಲ್ಲ ಅಂತ ಹೇಳುವ ಪ್ರಮಾಣ ಇದಲ್ವಾ, ಗಡಿಗಡೆ ಅದು ಹೇಗಾಗುತ್ತೆ? ಪ್ರಮಾತೃ ಪ್ರಮೇಯಗಳನ್ನು ವ್ಯವಚ್ಛೇದ ಮಾಡಿದಂತೆ, ಎಕ್ಸ್ಕ್ಲೂಡ್ ಮಾಡಿದಂತೇನೆ, ಯಾಕೆ ಜ್ಞೇಯ ವಿಷಯಕಾರಿತ್ವ ಅನ್ನುವ ಕಾರಣದಿಂದ ಎಕ್ಸ್ಕ್ಲೂಡ್ ಮಾಡಿದ ರೀತಿಯಲ್ಲಿಯೇ ಸಾಧನೆಯನ್ನು ಕೂಡ, ಯಾವ ಸಾಧನೆಯನ್ನು ಉಪಯೋಗಿಸಿ ನೀವು ಜ್ಞಾನವನ್ನು ಪಡಿತೀರೋ ಆ ಸಾಧನೆ ಕೂಡ ಅದು ಸಾಧನೆಯೇ ಜ್ಞಾನವಲ್ಲ. ಆದ್ದರಿಂದ ಸಾಧನೆಯನ್ನು ಕೂಡ ಎಕ್ಸ್ಕ್ಲೂಡ್ ಮಾಡುವಂತಹ ಪ್ರಮಾದ ಬರುತ್ತಲ್ಲವಾ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲ, ಆ ಪ್ರಮಾದ ವೇದವನ್ನು ಪ್ರಮಾಣ ಅಂತ ಕರಿಬಹುದು. ಯಾಕೆ ಅಂದರೆ ವೇದಗಳು ಕೂಡ ಅವು ಕೂಡ ಜ್ಞೇಯ ವಿಷಯ ಕಾರ್ಯತ್ವ ಇರುವಂತಹದ್ದು. ಆ ಸಾಧನೆ ಯಾವುದಿದೋ ತಯೋ ಸಾಕ್ಷಾತ್ ಜ್ಞೇಯ ವಿಷಯ ಕಾರ್ಯತ್ವ ಅಭಾವಾತ್, ಸಾಕ್ಷಾತ್ ಜ್ಞೇಯ ವಿಷಯಕಾರಿ ಕಾರಣತ್ವೇ ಅಪಿ ತತ್ ಸಾಧನತ್ವ ಅಭಾವಾಚ ಅಂತೇಳಿ, ನಮಗೆ ಸಾಧನೆಯ ಒಂದು ಪರ್ಪಸ್ ಏನು, ಗೋಲ್ ಏನು ಅಂತ ಹೇಳಿದರೆ, ಆ ಸಾಧನೆಯನ್ನು ನಾವು ಉಪಯೋಗ ಮಾಡಿಕೊಂಡು ನಾವು ಜ್ಞೇಯ ವಿಷಯೀಕರಣೆ ಮಾಡುವುದರ ಮೂಲಕವಾಗಿ, ಆ ಸಾಧನೆಯ ಮೂಲಕವಾಗಿ ಜ್ಞಾನವನ್ನು ಪಡೆಯುವ, ಆ ಸಾಧನದ ಪರ್ಪಸ್ ಕೂಡ ಜ್ಞಾನವನ್ನು ಪಡೆಯುವುದೇ. ಆ ಸಾಧನೆಯನ್ನು ಅಂದ್ರೆ ವೇದವನ್ನು ಕೂಡ ನಾವು ಪ್ರಮಾಣ ಅಂತ ಕರಿಬಹುದು. ಇದು ತೊಂದರೆ ಏನಿಲ್ಲ. ಅನುಪ್ರಮಾಣವೂ ಪ್ರಮಾಣವೇ, ಪ್ರತ್ಯಕ್ಷವೂ ಪ್ರಮಾಣವೇ. ಯಾಕೆಂದ್ರೆ ನಾವು ನೋಡಿ ಕಣ್ಣಿಂದ ನೋಡ್ತೀವಿ, ಕಣ್ಣು ಸಾಧನೆ. ಕಣ್ಣಿಂದ ಒಂದು ವಸ್ತುವನ್ನು ನೋಡ್ತೀವಿ, ಆ ವಸ್ತುವಿನ ತಿಳುವಳಿಕೆ ಕಣ್ಣಿಂದ ಬರುತ್ತೆ. ನಾವೇನ್ ಹೇಳ್ತೀವಿ, ನಾನು ಆ ವಸ್ತು ನೋಡಿದ್ದೀನಿ, ನನ್ನ ಕಣ್ಣೇ ಪ್ರಮಾಣ ಅಂತೀವಿ. ನನ್ನ ಕಣ್ಣು ಪ್ರಮಾಣವಾಗಿದೆ, ಕಣ್ಣು ಪ್ರಮಾಣವಲ್ಲರಿ, ಆ ವಸ್ತುವಿನ ಬಗ್ಗೆ ಜ್ಞಾನ ಪಡೆದಿದ್ದೀವಲ್ವಾ, ಅದು ಪ್ರಮಾಣವಾಯಿತು. ಆ ಜ್ಞಾನ ಪ್ರಮಾಣವಾಗತ್ತೆ ಹೊರತು ಆ ಕಣ್ಣೇ ಹೇಗೆ ಪ್ರಮಾಣವಾಗುತ್ತೆ ಅಂದ್ರೆ, ಕಣ್ಣನ್ನು ಉಪಯೋಗ ಉಪಕರಣ ಮಾಡಿ ಅದಕ್ಕೆ ಪ್ರತ್ಯ ಅಂದ್ರೆ ಕಣ್ಣಿಂದ ಮಾಡಿದಂತಹ ಪ್ರತ್ಯಕ್ಷ ಯಾವುದಿದೋ ಅದು ಪ್ರಮಾಣವಾಯಿತು. ಅಂದ್ರೆ ಉಪಕರಣ ಸಾಧನೆಯನ್ನು ಕೂಡ ನಾವು ಪ್ರಮಾಣ ಅನ್ನುವ ರೀತಿಯಲ್ಲಿ ಬಳಸಿದೀವಿ. ಈ ಪ್ರತ್ಯಕ್ಷದ ಲಕ್ಷ್ಯವೇನಾಗಿದೆ, ಪ್ರತ್ಯಕ್ಷದ ಪರ್ಪಸ್ ಏನಾಗಿದೆ, ಆ ವಸ್ತುವಿನ ಬಗ್ಗೆ ಜ್ಞಾನವನ್ನು ಪಡೆಯುವುದೇ ಅದರ ಜ್ಞೇಯ ವಿಷಯ ಕಾರ್ಯತ್ವ ಅನ್ನುವುದು ಆ ಪ್ರತ್ಯಕ್ಷಕ್ಕೂ ಇದೆ. ಜ್ಞೇಯ ವಿಷಯ ಕಾರ್ಯತ್ವ ಅನ್ನುವುದು ಅನುಪ್ರಮಾಣಕ್ಕೂ ಇದೆ, ಜ್ಞೇಯ ವಿಷಯ ಕಾರ್ಯತ್ವ ಅನ್ನುವುದು ಆಗಮಕ್ಕೂ ಇದೆ, ನಿರ್ದುಷ್ಟ ಶಬ್ದ. ಸೊ ಈ ವಿಧವಾದಂತಹ ಜ್ಞೇಯ ವಿಷಯ ಕಾರ್ಯತ್ವ ಅಂದರೆ ತಿಳಿಯಬೇಕಾಗಿದ ವಸ್ತುವು ಬಗ್ಗೆ ನಾವು ವಿಷಯೀಕರಣೆ ಮಾಡುವುದು ಅನ್ನುವ, ಯಾವ ವಿಷಯವಾಗಿದೆ ಇದೋ ಅದರ ಮೂಲಕವಾಗಿ ನಮಗೆ ಅದರ ಒಂದು ಬರುತ್ತೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಜ್ಞೇಯ ವಿಷಯ ಕಾರ್ಯತ್ವ, ಜ್ಞೇಯವಾದ ವಸ್ತುವನ್ನು ವಿಷಯೀಕರಣ ಮಾಡುವುದು, ಸಾಕ್ಷಾತ್ ಅಂದ್ರೆ ಡೈರೆಕ್ಟ್ ಆಗಿ, ಸಾಕ್ಷಾತ್ ಆಗಿ ವಾ ಅಥವಾ ಸಾಕ್ಷಾತ್ ಜ್ಞೇಯ ವಿಷಯೀಕಾರಿ ಸಾಧನತ್ವೇನ, ಅಂದ್ರೆ ಸಾಕ್ಷಾತ್ತಾಗಿ ಜ್ಞೇಯವನ್ನು ವಿಷಯೀಕರಣ ಮಾಡಬಹುದು, ಇಲ್ಲ ಸಾಕ್ಷಾತ್ತಾಗಿ ಜ್ಞೇಯವನ್ನು ವಿಷಯೀಕರಣ ಮಾಡುವ ಸಾಧನ ಮೂಲಕವಾಗಿ ನಾವು ವಿಷಯೀಕರಣ ಮಾಡಬಹುದು. ಹೀಗಾಗಲಿ ವಿವಕ್ಷಿತಮಿತಿ ಅಭಿಪ್ರೇತವಾದ ಕಾರಣದಿಂದ ಅನುಪ್ರಮಾಣೇಶು, ಅನುಪ್ರಮಾಣಗಳು ಅಂತ ಹೇಳಿದರೆ ನಮಗೆ ಪ್ರತ್ಯಕ್ಷ ಅನುಮಾನ ಆಗಮಗಳು ಇವೆಲ್ಲವೂ ಕೂಡ ಅನುಪ್ರಮಾಣಗಳೇ. ಅನುಪ್ರಮಾಣಗಳು ಅಂತ ಹೇಳಿದರೆ ಯಾವ ಯಾವುದಾದ್ರೆ ಪ್ರಮಾಣಗಳಾಗಿವೋ ಅವೆಲ್ಲವೂ ಅನುಪ್ರಮಾಣಗಳು. ಉದಾಹರಣೆಗೆ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ನಾವು ಮಾಡುವಂತಹದ್ದು ಪ್ರತ್ಯಕ್ಷ ಪ್ರಮಾಣ. ಅನುಮಾನ ಪ್ರಮಾಣ ಅಂತ ಹೇಳಿದ್ರೆ ತರ್ಕಾದಿಗಳಿಂದ ಮಾಡುವಂತಹದ್ದು. ಆಗಮ ಪ್ರಮಾಣ ಅಂದ್ರೆ ಶಬ್ದಾದಿಗಳಿಂದ ಬರುವಂತಹ ಪ್ರಮಾಣಗಳು. ಇವು ಮತ್ತೆ ನಮಗೆ ಈ ಪ್ರಮಾಣ ಅನ್ನುವ ಶಬ್ದದಲ್ಲಿ ಬರೋದಿಲ್ಲ. ಅನುಪ್ರಮಾಣಗಳು ಪ್ರಮಾಣಗಳೇ ಆಗದೆ ಇರುವಂತಹ ಒಂದು ಪ್ರಮಾದ ಇದಲ್ಲವಾ. ನ ಅವ್ಯಾಪ್ತಿ ಅಂದ್ರೆ ಇಲ್ಲ, ಅವ್ಯಾಪ್ತಿ ಇದೆ ಅಂತ ಹೇಳಿದ್ರೆ ಇಲ್ಲ, ಅವ್ಯಾಪ್ತಿ ಇಲ್ಲ. ನ ಅವ್ಯಾಪ್ತಿ, ಅದರಲ್ಲಿ ಅವ್ಯಾಪ್ತಿ ಇದೆಯಾ ಅಂದ್ರೆ ನ ಅನುಪ್ರಮಾಣೇಶ ಅವ್ಯಾಪ್ತಿ. ಅನುಪ್ರಮಾಣೇಶ ಅವ್ಯಾಪ್ತಿ ಅನ್ನುವ ಆಕ್ಷೇಪ ತಗೊಂಡು ಬಂದರೆ ಅನುಪ್ರಮಾಣೇಶ ಅವ್ಯಾಪ್ತಿ ನ ಅವ್ಯಾಪ್ತಿ ಇಲ್ಲ ಅಂದರೆ ವ್ಯಾಪ್ತಿ ಇದೆ. ಡಬಲ್ ನೆಗೆಟಿವ್ ಇಸ್ ಪಾಸಿಟಿವ್ ಅಂತ ಹೇಳಿದೆ. ಅನುಪ್ರಮಾಣೇಶು ಅವ್ಯಾಪ್ತಿ ನ, ಅರ್ಥಾತ್ ಅನುಪ್ರಮಾಣೇಶು ವ್ಯಾಪ್ತಿ ಅಸ್ತಿಯೇವ, ಅಂದ್ರೆ ಅನುಪ್ರಮಾಣಗಳಲ್ಲಿ ಇದು ವ್ಯಾಪ್ತಿ ಇದೆ. ವ್ಯಾಪ್ತಿ ಇದೆ ಅಂದ್ರೆ ಪರ್ಮೇಶನ್ ಇದೆ. ದಟ್ ಮೀನ್ಸ್ ಇಟ್ ಈಸ್ ಅಪ್ಲಿಕಬಲ್ ಟು ಅನುಪ್ರಮಾಣ. ಪ್ರಮಾಣ ಅನ್ನುವ ಶಬ್ದ ಅನುಪ್ರಮಾಣಗಳಿಗೆ ಅಪ್ಲೈ ಆಗತ್ತೆ. ಅನುಪ್ರಮಾಣಗಳಂದ್ರೆ ಏನು? ಪ್ರತ್ಯಕ್ಷ ಅನುಮಾನ ಆಗಮಗಳು. ಪ್ರತ್ಯಕ್ಷ ಅಂದ್ರೇನು? ಇಂದ್ರಿಯಗಳ ಮೂಲಕವಾಗಿ ಸಂಪಾದಿಸುವಂತಹದ್ದು. ಅನುಮಾನ ಅಂದ್ರೆ ತರ್ಕಾರಿಗಳಿಂದ ಬರುವಂತಹದ್ದು. ಆಗಮ ಅಂದ್ರೆ ಶಬ್ದಗಳಿಂದ ಬರುವಂತಹದ್ದು. ಈ ವಿಧವಾಗಿ ಈ ಮೂರರ ಮೂಲಕವಾಗಿಯೂ ಬರುವಂತಹದ್ದು ಯಾವುದಿದೋ ಅದು ಎಲ್ಲವೂ ಇದಾದ ಕಾರಣದಿಂದ ಅನುಪ್ರಮಾಣಗಳಲ್ಲಿ ಅವ್ಯಾಪ್ತಿ ಇಲ್ಲ, ಅದೇ ವ್ಯಾಪ್ತಿ ಇದೆ ಅಂತ ಹೇಳಿ ಹೇಳುವುದರ ಮೂಲಕವಾಗಿ ಆಕ್ಷೇಪಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಸೊ ಅವ್ಯಾಪ್ತಿ ಅನ್ನೋದು ಆಕ್ಷೇಪ, ಆ ಆಕ್ಷೇಪಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಹೇಳಿಬಿಟ್ಟು ಹಾಗೆ ಅದೇ ಪ್ರಮಾತೃ ಪ್ರಮೇಯಗಳು ಕೂಡ ವ್ಯವಚ್ಛೇದವಾಗಿದೆ, ಅಂದ್ರೆ ಅದನ್ನು ಎಕ್ಸ್ಕ್ಲೂಡ್ ಮಾಡಿದ್ದೀವಿ. ಅದೇ ವಿಧವಾಗಿ ನಾವು ಅನುಪ್ರಮಾಣವನ್ನು ಎಕ್ಸ್ಕ್ಲೂಡ್ ಮಾಡ್ತೀವಂದ್ರೆ ಇಲ್ಲ, ಅದನ್ನು ಎಕ್ಸ್ಕ್ಲೂಡ್ ಮಾಡೋದಿಲ್ಲ. ಅನುಪ್ರಮಾಣಗಳು ಪ್ರಮಾಣಗಳೇ ಆಗಿವೆ ಅಂತ ಹೇಳಿ, ಯಾಕಂದ್ರೆ ಸಾಕ್ಷಾತ್ ಜ್ಞೇಯನ್ನು ವಿಷಯೀಕರಿಸುವ ಜ್ಞಾನಕ್ಕೆ ಕಾರಣವಾಗಿದ್ದರೂ ಸಹ ತತ್ ಸಾಧನತ್ವ ಅಭಾವಾತ್, ಜ್ಞಾನಕ್ಕೆ ಪ್ರಮಾತೃ ಪ್ರಮೇಯಗಳು ಸಾಧನವಾಗಿಲ್ಲ. ಪ್ರಮಾತೃ ಪ್ರಮೇಯಗಳನ್ನು ನಾವು ಎಕ್ಸ್ಕ್ಲೂಡ್ ಮಾಡೋದಕ್ಕೆ ಕಾರಣ ಏನಂದ್ರೆ ಪ್ರಮಾತೃ ಪ್ರಮೇಯಗಳೇ ಸಾಧನಗಳಲ್ಲ, ಆದ್ದರಿಂದ ಅವುಗಳನ್ನು ಎಕ್ಸ್ಕ್ಲೂಡ್ ಮಾಡಿದ್ದೀವಿ. ಅಂದ್ರೆ ಎಕ್ಸ್ಕ್ಲೂಡ್ ಮಾಡಲಿಕ್ಕೆ ಕಾರಣ ಅವು ಸಾಧನಗಳು ಕೂಡ ಅಲ್ಲ, ಆದ್ದರಿಂದ ಎಕ್ಸ್ಕ್ಲೂಡ್ ಮಾಡಿವಿ. ಸಾಧನಗಳು ಜ್ಞೇಯ ವಿಷಯಕಾರಿತ್ವ ಉಳ್ಳವಾಗಿವೆ, ಆದ್ದರಿಂದ ಸಾಧನೆಯನ್ನು ನಾವು ಎಕ್ಸ್ಕ್ಲೂಡ್ ಮಾಡಬೇಕಾಗಿದ್ದಿಲ್ಲ. ಆದ್ದರಿಂದ ಅನುಪ್ರಮಾಣವು ಕೂಡ ಪ್ರಮಾಣವೇ ಆಗಿದೆ ಅಂತ ಹೇಳಿ ಇಲ್ಲಿಗೆ ಕನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದಾರೆ. ಇದರ ವಿಸ್ತಾರ ಇನ್ನು ಏನ್ ಹೇಳಿದ್ದಾರೆ, ರಾಘವೇಂದ್ರ ಸ್ವಾಮಿಗಳು ಇದರ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿವರೆಗೆ ಎಲ್ಲರೂ ನಮಸ್ಕಾರ. ಇದು ಸ್ವಲ್ಪ ಜಟಿಲವಾದ ಟಾಪಿಕ್ ಆಗಿದೆ, ಬಟ್ ಏನಾದರೂ ಕ್ವಶನ್ಸ್ ಎಲ್ಲಿ ಕ್ಲಾರಿಫಿಕೇಶನ್ಸ್ ಬೇಕು, ಏನು ಪ್ರಶ್ನೆಗಳಿದ್ರೆ ಎಲ್ಲರೂ ಕೇಳಬಹುದು. ಪ್ರಶ್ನೋತ್ತರಗಳಿಗೆ ಸ್ವಲ್ಪ ಸಮಯವನ್ನು ಕೊಡ್ತಾ ಇದ್ದೀನಿ. ಸೊ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಬಹುದು. Stop.